ಅದೇ ದೇವ್ ನಮ್ದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂತ ಯೇಸುಕ್ರಿಸ್ತ ನಮ್ದಲ್ಲೂ ವಂದನೆಗಳು ಸಲ್ಲಿಸಲಾಗಿದೆ. ದೇವರೊಂದು ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತ ಒಂದು ಕೃಪೆಗಾಗಿ ನಾವು ದೇವರಿಗೆ ತುಂಬ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಅನೇಕ ದಿವಸಗಳಿಂದ ತುಂಬ ಬಲು ಮುಖ್ಯವಾಗಿರೋಂಥ ಒಂದು ಪಾಠಗಳನ್ನ ನಾವೇನು ಮಾಡಿದ್ವಿ ಸತ್ಯವೇದದಲ್ಲಿ ಧ್ಯಾನ ಮಾಡ್ತಾ ಬಂದಿದ್ವಿ. ಸೊ ಇವತ್ತು ನಾವೇನಪ್ಪ ಮಾಡೋಣಂದ್ರೆ ಒಂದು ಛಾಯೆ ಮತ್ತು ನಿಜ ಸ್ವರೂಪ ಎಂಬಂಥ ಒಂದು ಅಧ್ಯಯನದಲ್ಲಿ ಒಂದು ಹಳೆ ಒಡಂಬಡಿಕೆ ಅಂತ ಒಂದು ಕಥೆಯನ್ನು ಓದ್ಬಿಟ್ಟು ಅದು ನಮ್ಗೇನು ಪಾಠ ಇದೆ ಅಂತ ನಾವೇನು ಮಾಡೋಣ ನೋಡೋಣ. ಯಾಕೆ ಅಂತಂದರೆ ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋದೆಲ್ಲ ನಮಗೇನಾಗಿದೆ ಒಂದು ಉಪದೇಶಕ್ಕಾಗಿ ಏನು ಮಾಡಿದೆ ಬಲಪಟ್ಟಿದೆ. ಮುಖ್ಯವಾಗಿ ನೋಡ್ಬೇಕಾದ್ರೆ ನಮಗೆ ಕೊಲೋಸ್ಯರು ಬರೆದ ಪತ್ರಿಕೆಯಲ್ಲಿ ಅಪೋಸ್ಟಲ್ ಪೌಲ್ ಏನಪ್ಪ ಹೇಳಿದ್ರೆ ಅದೆಲ್ಲ ಕ್ರಿಸ್ತನಿಗೇನಾಗಿದೆ ಒಂದು ಛಾಯೆ ಆಗಿದೆ ಅಂತ ಕೂಡ ಹೇಳ್ತಾರೆ. ನೋಡಿ ವಾಕ್ಯನ ಓದೋಣ. ಕೊಲೋಸ್ಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ, ಯಾರು ಓದ್ತೀರಾ?
ಕೊಲೆಸಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 16-17. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆ ಸಂಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವೇ ಕ್ರಿಸ್ತನೇ.
ವೆರಿ ಗುಡ್ ಸರ್. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ? ಆಯ್ತಾ, ರೋಮಾಪುರದಲ್ಲಿ 15:4 ಕೂಡ ಏನು ಹೇಳ್ತಾರೆ ನಮಗೆ ಅಂದರೆ, ಸುರಕ್ಷಿತವಾಗಿ ನಾವು ಆಧರಣೆಯನ್ನು ಹೊಂದಿ ಏನಿದೆ ನಿರೀಕ್ಷೆ ಉಳ್ಳವರಾಗಿರಬೇಕು ಅಂತಂದ್ಬಿಟ್ಟು ಹಳೆ ಒಣಮುಖಿಯಲ್ಲಿ ಬರೆದಿರೋದೆಲ್ಲ ಏನಾಗಿದೆ ಅಂತೆ ತಮ್ಮ ಉಪದೇಶಕ್ಕಾಗಿ ಬರೆದಿದೆ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕೂಡ ಹೇಳ್ತಾರೆ. ಅಂದರೆ ಖಂಡಿತವಾಗೂ ಹಳೆ ಒಣಮುಖಿಯಲ್ಲಿ ಬರೆದಿರೋಂಥ ಎಲ್ಲ ಘಟನೆಗಳಲ್ಲಿ ನಮ್ಗೆ ಏನಿರಬೇಕು ಒಂದು ಪಾಠ ಇದ್ದೇ ಇರಬೇಕು. ಇವತ್ತೇನು ಮಾಡೋಣ ಅಂದರೆ ಅದೇ ಥರ ಒಂದು ಪಾಠ, ಒಂದು ಹಳೆ ಒಡಂಬಡಿಕೆಯಲ್ಲಿ ನಾಮಾನ್ ಅಂತ ಒಬ್ಬ ವ್ಯಕ್ತಿ ಜೀವಿತ ನಡೆದಿರಂತ ವಿಚಾರ ತಗೊಂಡು ನಮಗೇನು ಪಾಠ ಇದೆ ಅಂತ ನಾವೇನು ಮಾಡೋಣ ನೋಡೋಣ ಅಲ್ವರ? ಸೊ ಕರ್ತನಲ್ಲಿ ಪ್ರೀತಿ ಅಂತ ಸರಲೇ ನಾಮಾನ್ ಯಾರು ಅಂತ ನೋಡ್ಬೇಕಾರೆ, ನಾಮಾನ್ ಬಂದ್ಬಿಟ್ಟು ಅರಾಮಿಯರ ಒಂದು ದೇಶದ ಒಂದು ಸೇನಾಧಿಪತಿ. ಅವನು ಒಂದು ಬಲಿಷ್ಠನಾಗಿರೋಂಥ ಸೇನಾಧಿಪತಿ ಆಗಿರ್ತಾನೆ. ಅವನಿಂದ ಇಸ್ರೇಲ್ ಜನಗಳಿಗೆ ವಿರುದ್ಧವಾಗಿ ಎಷ್ಟೋ ಯುದ್ಧಗಳು ಅರಾಮಿಯರು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಗೆದ್ದಿರ್ತಾರೆ. ಅವನಿಗೆಲ್ಲ ಇರ್ತದೆ, ಎಲ್ಲ ಆಶೀರ್ವಾದ ಇರ್ತದೆ. ಆದರೆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಅವನು ಕುಷ್ಠರೋಗಿ ಆಗಿರ್ತಾನೆ. ನೋಡಿ ಓದೋಣ 2ನೇ ಸಾಮ್ಯೂಯೇಲ 5:1. ಸಾರಿ, 2ನೇ ಅರಸು 5:1 ಯಾರು ಓದ್ತೀರಾ? 2ನೇ ಅರಸು 5:1. ಆನಂದ್ ಕುಮಾರ್ ಬ್ರದರ್, ದೇವಧನ್ ಬ್ರದರ್,
ಅರಾಮರ ಅರಸನಿಗೆ ನಾಮನ ಎಂಬ ಒಬ್ಬ ಸೇನಾಧಿಪತಿ ಇದ್ದನು. ಯಹೋವನು ಇವನ ಮುಖಾಂತರವಾಗಿ ಅರಾಮರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಗೌರವಿಸುತ್ತಿದ್ದನು.
ಓಕೆ. ಸೊ ಆಮೇಲೆ ಮುಂದಕ್ಕೆ ಹೋದ ಇಷ್ಟ ಹಂಗೆ. ಹಾಂ, ಬರ ಹಂಗೆ ಮುಂದಕ್ಕೆ ಓದಿ ಬ್ರದರ್, ಹಂಗೆ ಪೂರ್ತಿಯಾಗಿ ಓದಿ. ಸರಿ, ಬೇರೆ ಯಾರಾದರೂ ಬ್ರದರ್ ಸಿಸ್ಟರ್ ಓದ್ಬೋದಾ ವಾಕ್ಯನ?
ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು.
ಓಕೆ. ಸೊ ಅದಕ್ಕೆ ಹೇಳಬೇಕು, ಥ್ಯಾಂಕ್ ಯು ಬ್ರದರ್. ಸೊ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದ ಅಂತ ಏನು ಮಾಡ್ತಾರೆ ಅಲ್ಲಿ ಸತ್ಯವೇದದಲ್ಲಿ ಕೊಡ್ತಾರೆ. ಸೊ ಅಂದರೆ ಎಲ್ಲ ಇತ್ತು, ಇವನ ಮುಖಾಂತರ ಎಷ್ಟೋ ಯುದ್ಧಗಳನ್ನ ಏನು ಮಾಡಿದ್ದಾರೆ ಜಯಿಸೋದಕ್ಕೆ ಇಸ್ರೇಲ್ ಜನಗಳಿಗೆ ಸಹಾಯ ಮಾಡಿದ್ದಾರೆ. ಅಲ್ಲರು ಇಸ್ರೇಲ್ ಜನಗಳ ವಿರುದ್ಧವಾಗಿ ಇವನಿಗೆಲ್ಲ ಇತ್ತು, ಅದು ಏನಾಗಿದೆ ಅಂತ ಇವನು ಕುಷ್ಠರೋಗಿಯಾಗಿದ್ದಂತೆ ಅಲ್ಲರ? ಅದಕ್ಕೆ ವ್ಯವಸ್ಥೆ ಮಾಡಿ ಕರ್ತನಲ್ಲಿ ಪ್ರೀತಿ ಅಂತ ಸರಸ್ವರಗಳೇ, ಏನ್ರಿ ಎಷ್ಟೆಷ್ಟು ಯುದ್ಧ ಆಗಿದ್ದ ಅಂತ ಪರಾಕ್ರಮಶಾಲಿ ಯಾವುದು ಸೋತೋಗ್ಬಿಟ್ಟ ಅಂತಂದ್ರೆ ಒಂದು ಕುಷ್ಠರೋಗಕ್ಕೆ ಏನಾಗ್ಬಿಟ್ಟ ಸೋತೋಗ್ಬಿಟ್ಟ. ಯಾಕೆ ಏನಾಗಿತ್ತು ಕುಷ್ಠರೋಗ ಅಂತ ನೋಡ್ಬೇಕಾರೆ, ಆ ಕಾಲದಲ್ಲಿ ಕುಷ್ಠರೋಗ ಅಂತ ಹೇಳ್ಬೇಕಾರೆ ಏನ್ರಿ ಒಂದು ಅಂಟು ರೋಗ ತರ, ಒಂದು ಕಂಟೇಜಿಯಸ್ ಡಿಸೀಸ್. ಯಾರಿಗೂ ಕುಷ್ಠರೋಗ ಬಂದಂದ್ರೆ ಆ ದೇಹದಲ್ಲಿ ಅಂಗಗಳೆಲ್ಲ ಏನ್ ಮಾಡೋದು ಹಂಗೆ ತಿನ್ನಾಕ್ಬಿಡೋದು. ಅದರ ಅವ್ನ ಕಣ್ಣು ಮೂಗು ಬೆರಳುಗಳೆಲ್ಲ ಏನಾಗಿರೋಂತ ಹಂಗೆ ಹಂಗೆ ತಿಂದ್ಕೊಂಡು ಹೋಗ್ಬಿಡಿರೋದು. ಅದು ಮಾತ್ರ ಅಲ್ಲ, ಕುಷ್ಠರೋಗ ಬಂದ್ರೆ ಹೇಗಿರ್ತಾ ಇತ್ತು ಅಂದ್ರೆ ಅವ್ರು ವಿಕಾರವಾಗಿಬಿಡೋರು. ಆಮೇಲೆ ಮೈ ಮೇಲೆ ಏನೋ ಒಂದು ಪಿನ್ ತೊಗೊಂಡು ಚುಚ್ಚಿದ್ರು ಸರಿ ಕುಷ್ಠರೋಗ ಬಂದ ಜಾಗಕ್ಕೆ ಏನನ್ನು ಏನೂ ಗೊತ್ತಾಗ್ತಾನೆ ಇರಲ್ಲ ಅಂತೆ. ಯಾವ ಒಂದು ಕಾಯಿಲೆ ಕೂಡ ಏನಾಗ್ತಾ ಇರಲ್ಲ ಅವ್ರಿಗೆ, ಬರ್ತಾನೆ ಇರಲ್ಲ, ಏನು ಫೀಲಿಂಗು ಕೂಡ ಏನಾಗ್ತಾ ಇರಲ್ಲ, ಆಗ್ತಾ ಇರಲ್ಲ ಅಲ್ವರ? ಸೊ ಅದೇ ಒಂದು ಕುಷ್ಠರೋಗದ ಏನ್ರಿ ಒಂದು ಸ್ಪೆಷಾಲಿಟಿ ಅಲ್ವರ? ಅದರಿಂದ ನೋಡ್ಬೇಕಾದ್ರೆ ಆ ಕಾಲದಲ್ಲಿ ಯಾರು ಕುಷ್ಠರೋಗ ಬಂದಂದ್ರೆ ಊರಿಂದ ಹೊರಗಡೆ ಏನ್ ಮಾಡೋರಂತೆ, ಅದನ್ನ ಹಾಕ್ಬಿಡೋರಂತೆ. ಯಾಕಂದ್ರೆ ಇದು ಅಂಟ್ಕೊಂಡ್ಬಿಟ್ರೆ ಎಲ್ಲಾರ್ಗು ಏನಾಗ್ಬಿಡ್ತಾರೆ, ಸ್ಪ್ರೆಡ್ ಆಗ್ಬಿಡ್ತಾರೆ ಅಂದ್ಬಿಟ್ಟು. ಅದರ ಹೀಗೆ ಇರ್ಬೇಕಾರೆ ನಹಮಾನ್ ಏನ್ ಮಾಡ್ತಾರೆ, ಒಂದು ಸತಿ ಬಿಟ್ಟು ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬಂದಿರ್ತಾನೆ. ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬಂದಾವಾಗ ಅಲ್ಲಿ ಒಂದು ಚಿಕ್ಕ ಹುಡುಗಿನ ದಾಸಿಯಾಗಿ ಏನ್ ಮಾಡ್ತಾನೆ, ತನ್ನ ಮನೆಗೆ ಕರ್ಕೊಂಡು ಹೋಗುತ್ತಾನೆ. ಆ ದಾಸಿ ಏನ್ ಮಾಡ್ತಾಳೆ ಅಂತಂದ್ರೆ, ಇವರು ನಾಮಾನ್ ಯಾವ ರೀತಿ ಕುಷ್ಠರೋಗ ಇರೋದನ್ನ ನೋಡಿ, ಅದರಿಂದ ಅವ್ರ ಮನೆಯವರೆಲ್ಲ ಯಾವ ಥರ ದುಃಖ ಪಡ್ತಾ ಇದಾರೋ ಅದನ್ನ ನೋಡ್ಬಿಟ್ಟು ಇವಳು ಏನ್ ಮಾಡ್ತಾಳೆ, ಇವಳಿಗೆ ಒಂದು ಕರುಣೆ ಬರ್ತದೆ. ಕರುಣೆ ಬಂದು ಏನ್ ಮಾಡ್ತಾಳೆ ಅಂತಂದ್ರೆ, ತನ್ನ ದೇವ್ರ ಬಗ್ಗೆ ಏನ್ ಮಾಡ್ತಾಳೆ, ವಿಟ್ನೆಸ್ ಮಾಡ್ತಾಳೆ. ಅದರ ವಿಟ್ನೆಸ್ ಮಾಡ್ಬಿಟ್ಟು ನಮ್ಮ ದೇಶಕ್ಕೆ ಹೋದ್ರೆ ಇಸ್ರೇಲ್ ಒಂದು ಪ್ರಭಾದ ಇದ್ದಾರೆ, ಆ ಪ್ರಭಾದ ಏನ್ ಮಾಡ್ತಾರೆ, ಈ ಕುಷ್ಠರೋಗನ ವಾಸಿ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ ಓದನ, 2ನೇ ಅರಸು 5:2 ಉತ್ತರ. ದಯವಿಟ್ಟು ಸಹೋದರ ಸಹೋದರಿಗಳು ಯಾರು ಓದ್ಬೇಕಾ ಕೇಳ್ಕೊಂತೀನಿ.
ಅರಾಮರು ಒಂದು ಸಾರಿ ಸುಲಿಗೆ ಮಾಡೋದಕ್ಕೋಸ್ಕರ ಇಸ್ರೇಲ್ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದಿದ್ದರು. ಆಕೆಯು ನಾಮನ ಹೆಂಡತಿಗೆ ಸೇವಕಿಯಾದಳು.
ನೋಡ್ರ, ಆಕೆ ನಾಮನ ಹೆಂಡತಿ ಸೇವಿಕೆ ಆಗಿರ್ಲಂತೆ. ಅಲ್ರ ಇವಳು ಏನ್ ಮಾಡ್ತಾಳೆ, ತನ್ನ ಯಜಮಾನ ಮತ್ತೆ ಅವ್ರ ಮನೆಯವರು ಕಷ್ಟ ಪಡೋದ್ ನೋಡ್ಬಿಟ್ಟು ನಾಮನ ಹೆಂಡತಿಗೆ ದೇವ್ರ ಬಗ್ಗೆ ಸಾಕ್ಷಿ ಹೇಳ್ತಾಳೆ. ನೋಡಿ ಮುಂದಿನ ವಾಕ್ಯ, ನೆಕ್ಸ್ಟ್ ವಾಕ್ಯ ಬರ್ತಾರೆ.
ಆಕೆಯು ಒಂದು ದಿನ ತನ್ನ ಯಜಮಾನಿಯ ಬಳಿ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇದ್ದಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಅವನು ನನ್ನ ಯಜಮಾನನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು.
ನೋಡ್ರ, ನಮ್ಮ ಯಜಮಾನ ಬಂದ್ಬಿಟ್ಟು ನಮ್ಮ ದೇಶದಿದ್ರೆ ಎಷ್ಟೋ ವಾಸಿ ಆಗ್ತಾ ಇತ್ತು, ಇಲ್ಲಿ ಪ್ರವಾದಿ ಇದ್ದಾರೆ, ಆ ಪ್ರವಾದಿ ಏನ್ ಮಾಡ್ತಾರೆ, ಕುಷ್ಠರೋಗನ್ನೆಲ್ಲ ವಾಸಿ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಏನ್ರಿ ಅಲ್ಲಿ ಪ್ರವಾದಿ ಬಗ್ಗೆ ಏನ್ ಮಾಡ್ತಾರೆ, ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಎಲೀಷನ ಒಂದು ಪ್ರವಾದಿ ಬಗ್ಗೆ ಏನ್ ಮಾಡ್ತಾರೆ, ಅಲ್ಲಿ ಅಲ್ಲಿ ವಿಟ್ನೆಸ್ ಏನ್ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಯೋಚನೆ ಮಾಡಿ, ನಾವಿದ್ರೆ ಮಾಡ್ತಾ ಇದಾರ, ಶತ್ರುಗಳು ನಮ್ಮ ಕುಟುಂಬನೆಲ್ಲ ನಾಶ ಮಾಡಿ ನಮ್ಮನ್ನ ಸೆರೆಗೆ ಕರ್ಕೊಂಡೋಗಿದ್ರೆ, ಅವ್ರಿಗೇನೋ ಈ ಥರ ಒಂದು ಖಾಯಿಲೆ ಬಂದಿದ್ದಾರೆ, ಡೆಡ್ಲಿ ಡಿಸೀಸು ಅಲ್ವರ, ನಾವೇನು ಮಾಡ್ತಾರೆ, ಅಯ್ಯೋ ಹಾಳಾಗೋಗ್ಲಿ ಬಿಡಪ್ಪ, ಒಳ್ಳೇದಾಗಿ ಸಂತೋಷ ಆಯಿತು ಅಲ್ವರ, ಅವನು ಹಿಂಗಾರು ಮಾಡಿರೋ ಒಂದು ಕೆಟ್ಟ ಕೆಲಸಕ್ಕೆ ಅವನಿಗೆ ದೇವರು ಒಂದು ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ಬಿಟ್ಟು ಬಿಟ್ಬಿಡ್ತಾ ಇದ್ದಾರೆ ನಾ. ಆದರೆ ಇಲ್ಲಿ ಆ ಪುಟ್ಟ ಹುಡುಗಿ ನಿಜವಾದ ದೇವ್ರ ಬಗ್ಗೆ ಏನು ಮಾಡ್ತಾ ಅಂತ ಸಾಕ್ಷಿ ಹೇಳ್ತಾಳೆ. ಇದನ್ನ ತಿಳಿದು ನಾಮನ ಏನು ಮಾಡ್ತಾನೆ, ಸೀದಾ ಅರಾಮಿಯ ಅರಸತ್ರ ಹೋಗ್ಬಿಟ್ಟು ಎಲ್ಲ ವಿಚಾರಗಳು ಏನು ಮಾಡ್ತಾನೆ ಹೇಳ್ತಾನೆ, ದಯವಿಟ್ಟು ನನ್ನ ನಾನು ಏನು ಮಾಡ್ತೀನಿ, ಇಸ್ರೇಲ್ಗೆ ಹೋಗ್ಬಿಡ್ತೀನಿ, ಅಲ್ಲಿನಂಥ ಪರ್ವತಿತ ಗುಣ ಪಡಿಸ್ಕೊಂಡ್ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ರಾಜನ ಹತ್ರ ಒಂದು ಪತ್ರ ಬರ್ಕೊಡಿ ಅಂತ ಏನು ಮಾಡ್ತಾನೆ ಕೇಳ್ಕೊತಾನೆ. ಅವಾಗೇನಾಯ್ತು ನೋಡಿರ್ತೀನಿ, 5ನೇ ವಾಕ್ಯ ಬದಾರ. ಹಾಂ, ಗೊತ್ತೀರಾ, 2ನೇ ಅರಸು 5:5.
ಅರಾಮರು ಅರಸನು
ಯುದ್ಧ
ಅವನಿಗೆ
ದೇಶದ ಹುಡುಗಿಯು 5ನೇ ವಾಕ್ಯ.
ಅರಾಮ
ಹೋದ್ರೆ ಹೋದ್ರಿ ಬಿದ್ದಾರ.
ಅರಾಮರು ಅರಾಮರ ಅರಸನು ಅವನಿಗೆ, ನೀನು ಇಲ್ಲಿಗೆ ಹೋಗಿ ಬಾ, ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರೇಲ್ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಎಂದನು. ನಾಮಾನ 10 ತಲಾಂತ ಬೆಳ್ಳಿ, 30,000, 6,000 ತೊಲೆ ಬಂಗಾರ, 10 ಜೊತೆ ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮರಕ್ಕೆ ಹೋಗಿ ಪತ್ರವನ್ನು ಇಸ್ರೇಲರ ಅರಸನಿಗೆ ಕೊಟ್ಟನು.
ನೋಡ್ರ ಏನ್ ಮಾಡ್ತಾನೆ ಅಂತಂದ್ರೆ, ಅದಕ್ಕೆ ರಾಜ ಹೇಳ್ತಾನೆ, ನಾನು ಪತ್ರ ಬರ್ಕೊಡ್ತೀನಿ, ಆಮೇಲೆ ನೀನು ಮಾಡು ಸ್ವಲ್ಪ ವಸ್ತ್ರಗಳು ಚಿನ್ನ ಬಿಳಿ ಏನು ಮಾಡು, ನೀನು ತೊಡೋ ಬಿಡಿಸಿ ಅರಸನ ಹತ್ರ ಹೋಗು ಅಂತ ಹೇಳ್ತಾನೆ. ಸೀದಾ ಈ ಪತ್ರ ತಗೊಂಡು ಇವನೇನಪ್ಪ ಮಾಡ್ತಾನೆ, ಅರಸನ ಅರಮನೆಗೆ ಏನು ಮಾಡ್ತಾನೆ, ಹೋಗ್ಬಿಟ್ಟು ಈ ಪತ್ರನ ಕೊಡ್ತಾನೆ. ಈ ಪತ್ರನ ಕೊಟ್ಟಿದ ತಕ್ಷಣ ಆ ಒಂದು ಇಸ್ರೇಲಿನ ಅರಸನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಾರೆ, ಸಿಕ್ಕಾಪಟ್ಟೆ ಕೋಪ ಆಗ್ಬಿಡ್ತಾರೆ. ಯಾಕೆ ಅಂತಂದರೆ ಆ ಕಾಲದಲ್ಲಿ ಕುಷ್ಠರೋಗ ವಾಸಿನೇ ಆಗಲ್ಲ, ಕುಷ್ಠರೋಗನ ವಾಸಿ ಮಾಡಿ ಅಂತಂದ್ಬಿಟ್ಟು ನಮ್ಮ ಮತ್ತೆ ಕಳಿಸ್ತಾನಲ್ಲ, ಇದು ಹೆಂಗೆ ಇದು ಅನ್ಯಾಯ, ಹಾಗಾರೆ ಇವನು ನಮ್ಮ ವಿರುದ್ಧವಾಗಿ ಏನಾರೋ ಒಂದು ಹೊಂಚಾಗ್ತಾ ಇದ್ದಾನೆ, ಯುದ್ಧ ಮಾಡೋದಕ್ಕೆ ಏನೋ ಒಂದು ಕಾರಣ ಹುಡುಕ್ತಾ ಇದ್ದಾನೆ ನಮ್ಮ ಮೇಲೆ ಜಗಳಕ್ಕೆ ಬರೋಕ್ಕೆ ಅಂತಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ, ರಾಜನಿಗೆ ಬೇಜಾರಾಗ್ಬಿಟ್ಟು ಏನು ಮಾಡ್ತಾನೆ, ಬಟ್ಟೆನ ಹರ್ಕೊಂಬಿಡ್ತಾನೆ. ನೋಡಿ 6ನೇ ವಾಕ್ಯ ಬದರ್. ಹಾಂ,
ಅದರಲ್ಲಿ ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕ ಎಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು.
ಏನ್ ಮಾಡೋ ಈ ಕುಷ್ಠರೋಗ ಏನ್ ಮಾಡೋ ವಾಸಿ ಮಾಡೋ ಅಂತ ಬಿಟ್ಟದಾರ. ಇದನ್ನ ನೋಡ್ಬಿಟ್ಟು ರಾಜನ್ಗೆ ಬೇಜಾರಾಗ್ಬಿಡ್ತಾ. ನೆಕ್ಸ್ಟ್ ವಾಕ್ಯ, ಏಳನೇ ವಾಕ್ಯ ಕೂಡ ಓದಿ ಬಿದಾರ. ಏಳನೇ ವಾಕ್ಯ ಬಿದಾರ.
ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ಅವನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ, ಇದು ಎಂಥ ಅಪ್ಪಣೆ? ನಾನೇನು ದೇವರು? ಜೀವದಾನ ಮಾಡುವುದಕ್ಕಾಗಲಿ ಸಾಯುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೋ? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಿದ್ದನಲ್ಲವೇ, ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು.
ನೋಡ್ರ ಅದೇ ಹೇಳ್ತಾರೆ, ಏನಪ್ಪ ನಾನು ದೇವರ ವಾಸಿ ಮಾಡೋಕ್ಕೆ, ಇದೆಲ್ಲ ಆಗ್ದಿರೋ ಕೆಲಸಗಳು ನನ್ನ ಮೇಲೆ ಯುದ್ಧ ಹಾಕಕ್ಕೆ ಏನು ಮಾಡ್ತಾನೆ, ಸುಮ್ಮನೆ ನೆಪಕ ಮಾಡ್ತಾನೆ ನೋಡ್ರಿ, ಕೆಣಕದಿಗೆ ಬರ್ತಾನೆ ನೋಡ್ರಿ ಜಗಳಾಡೋದಕ್ಕೆ ಅಂತ ಏನು ಮಾಡ್ತಾನೆ, ಅವನು ಬೇಜಾರಾಗ್ಬಿಡ್ತಾನೆ. ಈ ಸುದ್ದಿ ಏನಾಗ್ತದೆ ಅಂತಂದರೆ, ಏನ್ರಿ ಇದು ಬಂದ್ಬಿಟ್ಟು ಎಲೀಷನ ಕಿವಿಗೆ ಏನಾಗ್ತದೆ ಬೀಳ್ತದೆ, ಅದರ ವಸ್ತ್ರಗಳನ್ನ ಅಳ್ಕೊ ಕಿತ್ತು ಹಾಕ್ಕೊಂಡು ಏನು ಮಾಡ್ತಾನೆ, ಅವನು ಅವನು ಗುಳೆ ಕೊಡೋಕ್ಕೆ ಶುರು ಮಾಡ್ತಾನೆ. ಇದು ಯಾವಾಗ ಎಲೀಷನ ಕಿವಿಗೆ ಬೀಳ್ತದೋ, ಎಲೀಷನ್ ಹೇಳ್ತಾನೆ ಅರಸನಿಗೆ, ಅರಸ ನೀನ್ಯಾಕೆ ಟೆನ್ಷನ್ ತಗೊಂತೆ, ಇವ್ನು ಏನು ಮಾಡು ನನ್ನ ಹತ್ರ ಕಳಿಸು, ನಾನೇನು ಮಾಡ್ತೀನಿ ಅವನಿಗೆ, ಕುಷ್ಠರೋಗನ ವಾಸಿ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾರೆ. ನೋಡಿ ಬಿದ್ದ ಮುಂದಿನ ವಾಕ್ಯ ಬಂದರೆ, ಎಂಟನೇ ವಾಕ್ಯ ಬಂದರೆ ಹಂಗೆ. ಹಾಂ,
ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವರ ಮನುಷ್ಯನ ಎಲೀಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡಿದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು. ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳುಹಿಸಿದನು.
ನೋಡ್ರ ಇದು ಪ್ರವಾದಿ ಇದ್ರೆ ಏನ್ ಮಾಡ್ತಾನೆ ಗೊತ್ತಾಗ್ಲಿ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತಾರೆ. ಈಗ ಹೇಳಿದ ತಕ್ಷಣ ಸೀದೆ ಏನ್ ಮಾಡ್ತಾನೆ ಅಂದ್ರೆ, ಹೋಗಪ್ಪ ಅದು ಎಲೀಶ್ ಅಂತ ಪ್ರವಾದಿ ಇದ್ದಾರೆ ಮನೆಗೆ ಹೋಗು, ಅವ್ರೇನ್ ಮಾಡ್ತಾರೆ ಕಾರ್ಯ ವಾಸಿ ಮಾಡ್ತಾರೆ ಅಂತ ಹೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ಇವ್ರು ಇಮ್ಮಿಟಾಗಿ ಏನ್ ಮಾಡ್ತಾರೆ, ಓ ಸರಿಯಪ್ಪ ರಾಣಿ ಬಂದ್ಬಿಟ್ಟು ರಥ ಅಂತ ಒಂದು ಸೀದೆ ಏನ್ ಮಾಡ್ತಾನೆ ಎಲೀಶ ಮನೆಗೆ ಏನ್ ಮಾಡ್ತಾರೆ, ಬಾಗಲ ಹತ್ತ ಬಂದು ನಿಂತ್ಕೊಂತಾರೆ. ಬಾಗಲ ಹತ್ತ ಬಂದು ನಿಂತ್ಕೊಂಡ್ರೆ ಒಬ್ರು ಹೊರಗಡೆ ಬರಲಿಲ್ಲ, ಇವನ್ನ ನಾಮನ ಏನು ವೆಲ್ಕಮ್ಮು ಮಾಡಲಿಲ್ಲ, ಏನ್ ತಿಳ್ಕೊಂಡಿದ್ದ ಇವನು, ಹಾ ಏನಪ್ಪ ನಾನು ಬರ್ತಾ ಇದ್ದೀನಿ ಪರಾಕ್ರಮಶಾಲಿ ಅಂತ ಒಂದು ಯುದ್ಧವೀರ ಸೇನಾಧಿಪತಿ, ನಾನು ಮನೆ ಹತ್ರ ಹೋಗಿದ ತಕ್ಷಣ ನನಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾರೆ, ಆದರಣೆ ಮಾಡ್ತಾರೆ, ಗೌರವಿಸ್ತಾರೆ ಅಂತೆಲ್ಲ ತಿಳ್ಕೊಂಡಿದ್ದೆ. ಆ ಥರ ಏನೂ ಆಗಿಲ್ಲ, ಸೀದೋಗಿ ಬಾಗಲ್ ತಟ್ತಾರೆ, ಏನ್ರಿ ಎಲೀಶನ ಒಂದು ಸೇವಕ ಬಾಗಲ್ ತೆಗಿತಾನೆ, ತೆಗೆದುಬಿಟ್ಟು ಏನು ಹೇಳ್ತಾರೆ ನೋಡ್ರಿ ಅಂತೀನಿ, ಹತ್ತನೇ ವಾಕ್ಯ ಬದರ್. ಹ್ಞೂ,
ಎಲೀಷನು ಅವನಿಗೆ, ಹೋಗಿ ಯೋರ್ದಾನ್ ನದಿಯಲ್ಲಿ 7 ಸಾರಿ ಮುಳುಗಿ ಬಾ, ಆಗ ನಿನ್ನ ದೇಹವು ಮೊದಲಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳುಹಿಸಿದನು.
ನೋಡ್ರ ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ, ಸೀದಾ ಹೋಗ್ಬಿಟ್ಟು ನೀನು 7 ಸತಿ ಯೋಧನಿಂದ ಹೋಗ್ಬಿಟ್ಟು ಮುಳುಗುಡ್ ಬಾ, ನೀನು ಶುದ್ಧನಾಗ್ತೀಯ ಅಂತ ಹೇಳ್ತಾರೆ. ಇಷ್ಟೇ, ಏ ಎಲೀಶನ ಬರ್ಲಿಲ್ಲ, ಯಾರೋ ಬರ್ಲಿಲ್ಲ, ಹಿಂಗೆ ಹೇಳಿದ ತಕ್ಷಣ ನಾಮನಿಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ತಾನೆ. ಮುಂಚೆನೆ ಬೇಜಾರಾಗಿದ್ದಾನೆ ಫಸ್ಟ್ ಕುಷ್ಠರೋಗ, ರಾಜನ ಅರಮನೆಗೆ ಬಂದ್ರೆ ಅವ್ನು ಬಟ್ಟೆ ಹರ್ಕಂತಾನೆ, ಅಲ್ಲಿ ಯಾವ ಪ್ರವಾದಿನೂ ಇಲ್ಲ, ಸರಿ ಅದಕ್ಕೆ ಈ ಪ್ರವಾದಿ ಬೇಕಾದ್ರೆ ಈ ಮನೆಗೆ ಹೋಗಿ ಅಂತ ಮಾಡಿ ಕಳಿಸ್ತಾನೆ. ಇಲ್ಲಿ ಬಂದ ಅಂತಂದ್ರೆ ಯಾವುದೋ ಒಂದು ಗಲ್ಲಿಯಲ್ಲಿರೋಂಥ ಪುಟಾಣಿ ಮನೆ, ಯಾರು ಇಲ್ಲ ಕೇಳೋದಕ್ಕೆ, ಹೇಳೋದಕ್ಕೆ, ನಮ್ಮನ್ನು ಹೋಗ್ಬಿಟ್ಟು ಏನು ಯೋರ್ದನದಲ್ಲಿ 7 ಸರಿ ಮುಳುಗ್ಬ ಅಂತ ಹೇಳ್ತಾರೆ, ಏನೋ ಸ್ನಾನ ಮಾಡ್ಕೊಂಡಿಲ್ವಾ, ಹೋಗಿ ಸ್ನಾನ ಮಾಡ್ಕೊಂಬ ಅಂತಂತಾರಲ್ಲ, ಏನು ನಮ್ಮೂರಲ್ಲಿ ನದಿಗಳು ಕಮ್ಮಿನಾ, ನಮ್ಮೂರಲ್ಲಿ ಅಂಥ ನದಿ ಇದೆ ಇಂಥ ನದಿ ಅಂತ ಏನು ಮಾಡ್ತಾರೆ ಎಲ್ಲ ಹೇಳ್ಕೊಂಡು ಏನು ಮಾಡ್ತಿರ್ತಾನೆ, ಸೀದಾ ತನ್ನ ಊರಿಗೆ ಏನು ಮಾಡ್ತಾ ಇರ್ತಾನೆ, ಅವನು ಹೋಗೋದಿಕ್ಕೆ ಏನು ಮಾಡ್ತಾನೆ ಅಲ್ಲಿ ಶುರು ಮಾಡ್ತಾನೆ. ಅದರ ಏನಪ್ಪ ನಾನು ಶುದ್ಧ ಆಗೋದಿಕ್ಕೆ ಇಲ್ಲೇ ಸ್ನಾನ ಮಾಡ್ಬೇಕಾ, ನಮ್ಮೂರಲ್ಲಿ ಸ್ನಾನ ಇದೆ ನದಿಗಳಿದೆ ಸ್ನಾನ ಮಾಡ್ಕೊತೀನಿ ಹೋಗೋ ಅಂತ ಏನು ಮಾಡ್ತಾನೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸೈನಿಕರು ಏನು ಮಾಡ್ತಾರೆ, ಸ್ವಲ್ಪ ಸಮಾಧಾನ ಪಡಿಸ್ತಾರೆ ನಾಮನಿಗೆ. ಏನು ಹೇಳ್ತಾರೆ, ಸ್ವಾಮಿ ಸ್ವಲ್ಪ ಯೋಚನೆ ಮಾಡಿ, ನಿಮಗೇನಾರು ದೊಡ್ಡ ದೊಡ್ಡ ಕೆಲಸಗಳು ಹೇಳಿದ್ರೆ ನೀವು ಮಾಡ್ತಾಯಿದ್ರೋ ಇಲ್ವೋ, ಹಾಂ ಒಂದು ದೊಡ್ಡ ಊರಿಂದ ತರಬೇಕು, ಅದು ಈ ಥರ ಬಲಿ ಕೊಡಬೇಕು ಅಂಥ ಏನ್ರಿ ಒಂದು ಬಲಿಗಳನ್ನೆಲ್ಲ ಕೊಡಬೇಕು, ಇಷ್ಟಿಷ್ಟೆಲ್ಲ ಕೊಡಬೇಕು, ಅಷ್ಟೆಲ್ಲ ಕೊಡಬೇಕು, ದೊಡ್ಡ ಕಾಣಿಕೆ ಕೊಡಬೇಕು, ಹಂಗಂತ ಹೇಳಿದ್ರೆ ನೀವು ಮಾಡ್ತಾಯಿದ್ರೆ ಇಲ್ವಾ, ಮಾಡ್ತಾಯಿದ್ರು ತಾನೆ. ಆದರೆ ಇವನು ಹೇಳಿದಿರೋದು ಚಿಕ್ಕ ವಿಚಾರ, ಯಾಕೆ ಇದನ್ನ ಮಾಡಬಾರ್ದು, ಮತ್ತೆ ಮಾಡಿ ನೋಡಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ನೋಡಿ ಅಂತೀನಿ. 14ನೇ ವಾಕ್ಯ ಬರ್ತಾರೆ. ಹಾಂ,
ಅವನು ಯೋರ್ದಾನ್ ನದಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿನ ಅನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು.
ಏ ಥರ ಏನು ಮಾಡ್ತಾನೆ, ಸರಿ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಏನ್ ಮಾಡ್ತಾನೆ, ಹೋಗ್ತಾ ಇರ್ಬೇಕು ಆನ್ ದ ವೇ, ಹಂಗೆ ಹೋಗ್ಬೇಕು ಯೋರ್ಧನ ನದಿ ದಾಟ್ಕೊಂಡು. ಸರಿ ಬರೋ ಬಂದಿದ್ರೆ ಒಂದು ಟ್ರೈ ಮಾಡ್ಬೇಡ ಅಂತ ಏನ್ ಮಾಡ್ತಾನೆ, ಸೀದಾ ಯೋರ್ಧನ ನದಿಗೆ ಹೋಗ್ತಾನೆ. 7 ಸತಿ ಮುಳುಗ್ತಾನೆ, 7 ಸತಿ ಮುಳುಗಿದ ತಕ್ಷಣ ಏನ್ ಮಾಡ್ತಾನೆ, ಚಿಕ್ಕ ಕೂಸಿನ ಥರ ಅವನು ಏನಂತಾರೆ ಅವನ ಮೈ ಆಗೋಯ್ತಂತೆ ಅಲ್ವರಾ. ಆ ರೀತಿ ಏನ್ ಮಾಡ್ತಾನೆ ಅವನು, ಶುದ್ಧವಾಗಿ ಏನ್ ಮಾಡ್ತಾನೆ ಎದ್ದು ಬಂದೆ ದೇವ್ರಿಗೆ ಸೋದ ಸಲ್ಸನ. ಸರಿ ಎಷ್ಟು ಸತಿ ಮುಳುಗ್ದ? ಹಾ 7 ಸತಿ. ಯೋಚನೆ ಮಾಡಿ, 1 ಸತಿ ಮುಳಿದವಾಗ ಏನಾಯ್ತಾ? ಇಲ್ಲ. 7 ಸತಿ ಮುಗಿ ಮುಳಿದವಾಗ ಏನಾಯ್ತು ಚೇಂಜಸ್ಸು? ಏನೂ ಇಲ್ಲ ಅಲ್ವರಾ. ಸಾಮಾನ್ಯವಾಗಿ ಏನ್ರಿ ಸ್ವಲ್ಪ ಏನಾಗಬೇಕು ಬದಲಾವಣೆ, 1-10% ಕಮ್ಮಿ ಆಗಬೇಕು, ಏನಿಲ್ಲ. 3 ಸತಿ ಮುಳುಗ್ದ, ಏನು ಬದಲಾವಣೆ ಇಲ್ಲ. 4ನೇ ಸತಿ ಮುಳುಗ್ದ ನೋಡ್ರಿ ಅಂತೀನಿ, ಏನೂ ಬದಲಾವಣೆ ಇಲ್ಲ ರೀ. ಏನು ನಾವೇನೋ ಇದ್ದೀರಾ ಜಾಗ ಏನು ಮಾಡಿದ್ರಿ? 4 ಸತಿ ಮುಳುಗಿ ಏನೋ ಪ್ರಯೋಜನ ಆಗಿಲ್ಲ, 10% ಕಮ್ಮಿ ಆಗಿಲ್ಲ, ಇನ್ನು 2 ಸತಿ 3 ಸತಿ ಮುಗಿದ್ರೆ ಏನು ಹೇಳ್ತದೆ ಬಿಡು, ಬಿಟ್ಟಾಕೊಂಬಿಡಿ ಬಿಡು, ಬಿಟ್ಬಿಡು ಹೋಗ್ಬಿಡ್ತಿದ್ದ. ನಾಮಾನ್ ವಾಸ್ ಎ ಸೋಲ್ಜರ್, ಒಬ್ಬ ಸೇನಾಧಿಪತಿ, ಥೋಡೆ ನಿರ್ಧಾರ ಯಾವುದೇ ಕಾರಣಕ್ಕೆ ಏನು ಮಾಡ್ತಾನೆ ಅವನು, ಅಷ್ಟು ಈಸಿಯಾಗಿ ಬದಲಾಯಿಸ್ತಾ ಇರಲ್ಲ. ಅದಕ್ಕೆ ಏನು ಮಾಡ್ತಾನೆ, ಇನ್ನೊಂದು ಸತಿ ಏನು ಮಾಡ್ತಾನೆ, 5ನೇ ಸತಿ, 6ನೇ ಸತಿ ಏನು ಮಾಡ್ತಾನೆ ಮುಳುಗ್ತಾನೆ. 7ನೇ ಸತಿ ಮುಳುಗಿದ ಎದ್ದಿದ ತಕ್ಷಣ ಏನಾಗ್ಬಿಡ್ತಾನೆ ಅಂತಂದರೆ, ಏನ್ರಿ ಅವನ ಚರ್ಮ ಒಂದು ಚಿಕ್ಕ ಕೂಸಿನ ಚರ್ಮ ಥರ ಅಷ್ಟೊಂದು ಸುಂದರವಾಗಿ ಅಷ್ಟೊಂದು ಫ್ರೆಶ್ ಆಗಿ ಏನಾಗ್ಬಿಡ್ತದೆ ಆಗ್ಬಿಡ್ತಾರೆ. ಇದನ್ನು ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಓಡ್ ಬಂದು ಎಲೀಶಿಂಗ್ ಏನು ಮಾಡ್ತಾನೆ, ಎಲ್ಲ ಒಂದು ಘನ ಮಾನ ಮಹಿಮೆ ಎಲ್ಲವನ್ನ ಏನು ಮಾಡ್ತಾನೆ ಅವನು ಅಲ್ಲಿ ಸಲ್ಲಿಸ್ತಾನೆ ಅಲ್ವರಾ. ಆದರೆ ಎಲೀಶ ಯಾವುದೇ ಗಿಫ್ಟ್ ಏನು ಮಾಡೋಕ್ಕೆ ಹೋಗಲ್ಲ, ಈಸ್ಕೊಳಕ್ಕೆ ಹೋಗಲ್ಲ. ಯೋಚನೆ ಮಾಡಿ, ಇವಾಗ ನಾಮನ್ ವಾಪಸ್ ಮನೆಗೆ ಬರ್ತಾನೆ, ಎಲ್ಲ ಕುಷ್ಠರೋಗ ಶುದ್ಧ ಆಗೋಯ್ತು, ಎಷ್ಟು ಖುಷಿ ಇರಬೇಕಲ್ವ ನಾಮನ್ಗೆ, ಏನಪ್ಪಾ ಯೋರ್ಧನದಿಂದ ಮುಳುಗಿದ ತಕ್ಷಣ 7ನೇ ಸತಿಗೆ ಹೊಟ್ಟೋಯ್ತಲ್ಲ ಅಂತಂದ್ಬಿಟ್ಟು ಅಂದ್ರೆ, ಮನೆಗೆ ಬಂದಿದ ತಕ್ಷಣ ಹೆಂಡತಿ ನೋಡಿದ ತಕ್ಷಣ ಎಷ್ಟು ಖುಷಿ ಪಟ್ಟಿರ್ತಾನೆ. ಆಮೇಲೆ ಏನು ಮಾಡಿದ್ದಾನೆ ಅವನು, ಆ ದಾಸಿನ ನೆನೆಸ್ಕೊಂಡಿರ್ತಾನೆ. ಈ ಪುಟ್ಟ ದಾಸಿಯಿಂದ ನನಗೇನಾಯ್ತು ಕುಷ್ಠರೋಗ ವಾಸಿ ಆಯ್ತು ಅಂತ ಖಂಡಿತವಾಗೂ ಅವನೇನು ಮಾಡಿರ್ಬೋದು, ಅವನ ಅಪ್ಪ ಅಮ್ಮನ ಹುಡುಕ್ಸಿ ಈ ದಾಸಿನ ಅವ್ರ ಅಪ್ಪ ಅಮ್ಮನ ಜೊತೆಗೆ ಸೇರಕ್ಕೆ ಏನು ಮಾಡಿದ್ದಾನೆ ಒಂದು ಪ್ಲ್ಯಾನ್ ಖಂಡಿತವಾಗಿ ಮಾಡಿದ್ದಾನೆ. ಸರಿ, ಇವಾಗ ಇಲ್ಲಿ ನಾಮಾನ ಮುಳುಗಿದ 7 ಮುಳುಗುಗಳು ಅದರ ಇದರಲ್ಲಿ ನಮಗೇನು ಪಾಠ ಇದೆ ಅಂದ್ರ, 7 ಸತಿ ಮುಳುಗಿದ ನಮ್ಗೇನು ಪಾಠ ಐತೆ ಅದರ, ಯಾಕೆ 7 ಸತಿ ಮುಳುಗಿದ್ರು? ಹಾಂ, ಯಾಕೆ ಕಮ್ಮಿನೇ ಮುಳುಗ್ಬೋದಾಯ್ತಲ್ವಾ? ಯಾಕೆ 7ನೇ ಸತಿಗೆ ವಾಸಿ ಆಯಿತು? ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ವಾಸಿ ಮಾಡ್ಕೊಂಡು ಹೋಗ್ಬೋದಾಯ್ತಲ್ವಾ? ಆಗಿಲ್ವಲ್ಲ, ಕೊನೆಗೆ ಆಯ್ತಲ್ಲ. ಯಾಕೆ? ಯಾಕೆ ಅಂದರೆ ಕುಷ್ಠರೋಗ ಅಂದರೆ ಸತ್ಯವೇದದಲ್ಲಿ ಪಾಪಕ್ಕೇನ್ರಿ ಒಂದು ಸೂಚನೆ, ಪಾಪ ಪಾಪ ಕೊಡೋ ಸಂಬಳ ಏನ್ರಿ ಮರಣ ಅಲ್ವರ. ಅದಕ್ಕೆ ಯಾವ ಥರ ಕುಷ್ಠರೋಗ ಬಂದು ಅವನ್ನೆಲ್ಲ ದೇಹನ ವಿಕಾರ ಮಾಡ್ಬಿಡ್ತಾರೋ, ಪಾಪ ಪಾಪ ಕೊಡೋಂಥ ಸಂಬಳ ಮರಣ. ಮರಣ ಬರೋ ತನಕ ಪಾಪ ನಮ್ಮನ್ನ ಬಿಡೋದೇ ಇಲ್ಲ ನೋಡಿದ್ದೀನಿ, ಸಂಪೂರ್ಣ ತಿಂದು ಆಳು ಮಾಡಾಕ್ಬಿಡ್ತದೆ ಅಲ್ವರ. ಯಾವ ಥರ ಒಂದು ಮನುಷ್ಯ ವಿಕೋಪವಾಗ್ಬಿಡ್ತಾನೋ ಕುಷ್ಠರೋಗದಿಂದ, ಈ ಒಂದು ಪಾಪದಿಂದನೂ ಕೂಡ ಮನುಷ್ಯ ತನ್ನ ಲಕ್ಷಣನೇ ಏನು ಮಾಡ್ತಾನೆ, ದೇವ್ರ ಸ್ವರೂಪನೇ ಏನು ಮಾಡ್ತಾನೆ, ಕಳ್ಕೊಂಡ್ಬಿಡ್ತಾನೆ. ಕುಷ್ಠರೋಗ ಇರೋದ್ರಿಂದ ಮೈ ಮೇಲೆ ಏನಾರೋ ಒಂದು ಬಿಸಿ ನೀರು ಬಿದ್ದರೂ ಕೂಡ ಏನಾಗಲ್ಲ, ಗೊತ್ತಾಗೋದಿಲ್ಲ ಅದರ, ಅಲ್ಲೇನೋ ಸೆನ್ಸಸ್ ಇರೋದಿಲ್ಲ ಅದರ. ಅದೇ ರೀತಿ ಪಾಪದಲ್ಲಿ ಯಾರು ಜಾಸ್ತಿ ಮುಳುಗೋಗ್ಬಿಡ್ತಾರೋ ಅವ್ರಿಗೇನಿರಲ್ಲ, ಮನಸ್ಸಾಕ್ಷಿನೇ ವರ್ಕ್ ಆಗಲ್ಲ. ಏನೇ ಒಂದು ಕೆಟ್ಟ ಕೆಲಸ ಮಾಡೋದು ಸರಿ, ಎಷ್ಟೇ ದೇವ್ರು ಹೊಡೆದ್ರು ಅವ್ರಿಗೇನಾಗಲ್ಲ, ಸ್ವಲ್ಪ ಕೂಡ ಪರಿಜ್ಞಾನ ಆಗೋದಿಲ್ಲ, ಸ್ವಲ್ಪ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನೇ ಮಾಡಿದ್ರು, ಅಲ್ಲಿ ಸೃಷ್ಟಿ ಮಾಡಿದ್ರು ತನ್ನ ಹೋಲಿಕೆಗೆ ಸರಿಯಾಗಿ ಅವನು ಸೃಷ್ಟಿ ಮಾಡಿಬಿಟ್ಟು, ಈಡೇನಲ್ಲಿರೋಂಥ ಎಲ್ಲ ಒಂದು ಕಾಡು ಮೃಗಗಳು ಅದರ ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ದೊರೆತನ ಮಾಡೋಕ್ಕೆ ಏನು ಮಾಡ್ತಾರೆ ಅವನಿಗೆ, ಅವನಿಗೆ ದೇವ್ರವ್ನ ಕೃಪೆ ಏನು ಮಾಡ್ತಾರೆ ಅವನಿಗೆ ಕೊಡ್ತಾರೆ, ಆಶೀರ್ವಾದ ಕೊಡ್ತಾರೆ ಅದರ. ಎಲ್ಲ ಕೊಟ್ಬಿಟ್ಟು ಏನು ಹೇಳ್ತಾರೆ ಅಂದರೆ, ಒಂದೇ ಒಂದು ಗಿಡದ ಹಣ್ಣು ಮರದ ಹಣ್ಣು ಏನು ಮಾಡೋಕ್ಕೋಬೇಡ, ಏನು ತಿನ್ನೋಕ್ಕೋಬೇಡ, ಯಾವ್ದಪ್ಪ ಅದು ಅಂತಂದರೆ, ಒಳ್ಳೆಯದು ಮತ್ತು ಕೆಟ್ಟದ್ದು ಅರಿವು ಉಂಟು ಮಾಡುವಂಥ ಮರದ ಹಣ್ಣು ಏನು ಮಾಡೋಕ್ಕೋಬೇಡ, ಏನು ತಿನ್ನೋದಕ್ಕೆ ಹೋಗ್ಬೇಡ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ತಿನ್ನಿದ್ದೀನಿ ಏನಾಗ್ತೀನಿ ನೀನು, ಸತ್ತೇ ಸಾಯಿವಿ ಅಂತ ಹೇಳ್ತಾರೆ. ಅಂದ್ರೆ ಅದೇ ಸೇತಾನ ಏನಪ್ಪ ಮಾಡ್ತಾನೆ ಅಂದರೆ, ಏನ್ರಿ ನಮ್ಮ ಮೊದಲನೇ ಸೃಷ್ಟಿಯಾಗಿರೋಂಥ ಮೂಲ ತಂದೆ ಆದಾಮ್, ಆದಾಮನ ವಂಚನೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಸೇತಾನ ಏನಪ್ಪ ಮಾಡ್ತಾನೆ ಅಂತಂದರೆ, ಏವಾಳ್ನ ಉಪಯೋಗಿಸ್ಕೊಂಡು ಏನ್ರಿ ಯಾರನ್ನ ವಂಚನೆ ಮಾಡ್ತಾನೆ, ಆದಾಮನ ಏನು ಮಾಡ್ತಾನೆ ವಂಚಿಸ್ತಾನೆ. ಹೀಗೆ ಲೋಕದಲ್ಲಿ ಮಾಡ್ತಾವ ಪಾಪ ಬಂತು ಅಲ್ದರ. ಸರಿ, ಇವಾಗ ಈ ಪಾಪನ ಬಿಡಬೇಕು ಮಾಡ್ಕಂದ್ರೆ ಎಷ್ಟು ಸತಿ ಮುಳುಗಬೇಕು? 7 ಸತಿ. 7 ಏನು ಬೈಬಲಲ್ಲಿ ಪರಿಪೂರ್ಣ ಅದರ, ಅದಕ್ಕೆ ನೋಡಿ 7 ಅಂತಾರೆ ಯಾವಾಗ ಬೈಬಲ್ ಕಂಪ್ಲೀಟ್ ನಂಬರ್. 7 ದಿನ ಸೃಷ್ಟಿ ಮಾಡಿದ್ರು ದೇವರು, 6 ದಿನ ಸೃಷ್ಟಿ ಮಾಡಿ 7 ದಿನ ರೆಸ್ಟ್ ತೊಗೊಂಡ್ರು ಅಲ್ದರ. ಆ ಥರ ಬೈಬಲಲ್ಲಿ 7 ಅಂತಂದ್ಬಿಟ್ಟು 40ಕ್ಕಿಂತ ಅಧಿಕವಾಗಿ ಸತಿ ಏನಾಗ್ತದೆ ಬೈಬಲಲ್ಲಿ ಬರ್ತದೆ ಅದರ. ಅದಕ್ಕೆ 7 ಸಭೆಗಳು, 7 ತುತ್ತಿಗಳು, 7 ದೂತರುಗಳು ಅದರ, 7 ಉಪದ್ರವಗಳು, ಆಮೇಲೆ ಕಾಮಲ್ ಮುಗಿಲ್ ಬಿಲ್ಲಲ್ಲಿ ಎಷ್ಟಿದೆ ಕಲರ್ಗಳು? 7 ಕಲರ್ಗಳು. ಸೊ ಹೆಚ್ಚು ಕಮ್ಮಿ 400ಕ್ಕಿಂತ ಹೆಚ್ಚಿನಾಗಿ ಸಂಖ್ಯೆ ಬೈಬಲ್ ಏನ್ ಮಾಡ್ತಾರೆ ಅಲ್ಲಿ ಬರ್ತದೆ ಅದರ. ಸರಿ, ಹಂಗಾರೆ ಇವಾಗ ಏನ್ ಮಾಡೋಣ, ಈ ಒಂದೊಂದೇ ಏನ್ರಿ ನೀರಲ್ಲಿ ಮುಳುಗೋದು ಏನ ಸೂಚನೆ ಮಾಡ್ತಾರೆ, ನಾವೇನ್ ಮಾಡೋದು ನೋಡೋಣ. ಮೊದಲೇ ಮುಳುಗೋದು ಏನಪ್ಪಾ ಅರ್ಥ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ನಂಬಿಕೆ ಅದರ, ಫೇತ್ ಅದರ, ಏನ್ರಿ ವಿಶ್ವಾಸ ಅಲ್ದರ. ಸೊ ಅದಕ್ಕೆ ನೋಡ್ಬೇಕ್ರೆ ಫೇತ್ ಯಾವ್ದ ಮೇಲೆ ಫೇತ್ ಅದರ, ಸತ್ಯವೇದ ಮೇಲೆ ಏನ್ರಿ ನಮಗೆ ನಂಬಿಕೆ ಇರಬೇಕು ಅದರ. ಅದಕ್ಕೆ ನೋಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಒಬ್ಬ ಕ್ರಿಶ್ಚಿಯನ್ ಆಗಬೇಕು ಅಂತಂದ್ರೆ ಏನಾಗಬೇಕು, ನಂಬಿಕೆ ಇರಬೇಕು ಅಲ್ದರ. ಅದಕ್ಕೆ ನೋಡ್ಬೇಕ್ರೆ ಯಾರ ಮೇಲೆ ನಂಬಬೇಕು, ಯೇಸು ಕ್ರಿಸ್ತನ ಏನ್ ಮಾಡ್ಬೇಕು, ನಾವು ನಂಬೋರಾಗಿರ್ಬೇಕು. ಯೇಸು ಕ್ರಿಸ್ತ ನಂಬಿದ್ರೆ ನಮ್ಮ ಪಾಪನೆಲ್ಲ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ದೇವರು ಪರಿಹಾರ ಮಾಡ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಮೊದಲನೇ ಹೆಜ್ಜೆ ಏನಂದ್ರೆ ಫೇತ್ ಆನ್ ಗಾಡ್. ಸರಿ, ಏನಪ್ಪ ನಂಬಿಕೆ ಅಂತಂದ್ರೆ ಕಣ್ಣು ಕಾಣದೆ ಅಂತ ವಿಚಾರ ನಂಬೋದು ಏನ್ರಿ ನಂಬಿಕೆ ಅದನ್ನ. ಇವಾಗ ದೇವರೇ ನೋಡಿದ್ರೆ ನಾವು ಇಲ್ಲ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಮೊದಲ ಹೆಜ್ಜೆ ಏನಂದ್ರೆ ಕ್ರಿಸ್ತನು ಇದ್ರು, ಕ್ರಿಸ್ತನ್ ನಮ್ಗಾಗಿ ಏನ್ ಮಾಡೋ ಪ್ರಾಣ ಕೊಟ್ಟರು ಅಂತ ನಂಬೋದು ಏನ್ರಿ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇದು ಫಸ್ಟ್ ಸ್ಟೆಪ್ ಅದರ. ಒಬ್ಬ ಕ್ರಿಶ್ಚಿಯನ್ ಅಂತ ಒಬ್ಬ ಬಂದ್ಮೇಲೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅವ್ರಿಗೆ ಏನಾಗಿರ್ಬೇಕು, ಅಲ್ಲಿ ನಂಬಿಕೆ ಏನಾಗಿರ್ಬೇಕು ಇರಬೇಕು ಅಲ್ಲರ. ದೇವರು ದೇವರ ವಾಕ್ಯದ ಮೇಲೆ ಏನಾಗಿರ್ಬೇಕು ನಂಬಿಕೆ, ಆಸಕ್ತಿ ಏನಾಗಿರ್ಬೇಕು ಇರಬೇಕು. ಸರಿ, ಎರಡನೇ ಒಂದು ಮುಳುಗು ಏನು, ಎರಡನೇ ಒಂದು ಮುಳುಗು ಏನಂತಂದ್ರೆ ಸತ್ಯವೇದ. ಯಾವಾಗ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಪ್ರೀತಿ ಮಾಡ್ತಾನೋ ಏನ್ರಿ, ಯಾವಾಗ ಅವನು ಯೇಸು ಕ್ರಿಸ್ತನ ಪ್ರಾಣನೇ ಕೊಡಬೇಕು ಅಂತ ಅವ್ನು ಡಿಸೈಡ್ ಮಾಡ್ತಾನೋ, ಅವ್ನು ಮಾಡೋಂಥ ಎರಡನೇ ಕೆಲಸ ಏನಪ್ಪ ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಎಲ್ಲಿ ಹೇಳಿದೆ ಅಲ್ವರ ಸತ್ಯವೇದ ಅಂತ ಹೇಳಿರೋದು. ಆ ಸತ್ಯವೇದ ಅಂತ ತಿಳ್ಕೊಳಕ್ಕೆ ಅಧಿಕವಾಗಿ ಏನ್ ಮಾಡ್ತಾನೆ, ಕುತೂಹಲಕವಾಗಿರ್ತಾನೆ ಅಲ್ವರ. ಸೊ ಮೊದಲನೇ ಹೆಜ್ಜೆಯಲ್ಲಿ ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂಗೀಕಾರ ಮಾಡಿದ್ರು, ಅದು ಎರಡನೇ ಸ್ಟೆಪ್ ಅಲ್ಲಿ ಆ ರಕ್ಷಕನ ಬಗ್ಗೆ ಏನಿದೆ ಸತ್ಯವೇದಲ್ಲಿ ಅಂತ ತಿಳ್ಕೊಂಡು ಅದರ ಇನ್ನ ಏನ್ ಮಾಡ್ತಾರೆ ಹೆಚ್ಚಿನ ಆಸಕ್ತಿ ಬೆಳಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದ್ರೆ ಯೋಹಾನ 17:17 ಏನ್ ಹೇಳ್ತಾರೆ, ಅವರನ್ನು ವಾಕ್ಯದಿಂದ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವೋ, ಸತ್ಯದಿಂದ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಅದಕ್ಕೆ ಓದ ನೋಡಿ ಕೆಲವು ವಾಕ್ಯಗಳು, ಅಪೊಸ್ತಲ ಕೃತ್ಯಗಳು 17:11, ಅಪೊಸ್ತಲ ಕೃತ್ಯಗಳು 17:11 ಗೊತ್ತೀರಾ?
ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದು ಎನ್ನುವ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು.
ನೋಡ್ರ, ಪ್ರತಿದಿನವೂ ಅಪೋಸ್ಟ್ಲ್ ಪೋಲಿನ ಅಂತ ಮಾತು ಶಾಸ್ತ್ರ ಐತೋ ಇಲ್ಲ ಅಂದ್ಬಿಟ್ಟು ಶೋಧಿಸ್ತಾ ಇದ್ರಂತೆ. ಇದೇ ತರ ಏನ್ ಮಾಡ್ಬೇಕು, ಶೋಧಿಸ್ಕೊಬೇಕು. ಹೋಚಿ 6:6 ನೋಡಿ ಅಂತ ಏನ್ ಹೇಳ್ತಾರೆ, ನಮ್ಮ ಜನರು ಏನಕ್ಕೆ ನಾಶನ ಆಗಿದಾರಂತೆ.
ನನಗೆ ಯಜ್ಞವು ಬೇಡ, ಕರುಣೆಯೂ ಬೇಕು, ಹೋಮಗಳಿಗಿಂತ ದೇವಜ್ಞಾನವೇ ಇಷ್ಟ.
ವೆರಿ ಗುಡ್ ಬ್ರದರ್. ನೋಡ್ರ ಏನ್ತಾರೆ, ಯಜ್ಞಗಳಿಗಿಂತ ದೇವ್ರ ಜ್ಞಾನವೇ ಇಷ್ಟ ಅನ್ನೋ, ದೇವ್ರ ಬಗ್ಗೆ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಈ ಒಂದು ಸ್ಟೇಜಲ್ಲಿ ಅವ ಕ್ರೈಸ್ತವನ್ ಏನಪ್ಪ ಮಾಡ್ತಾನೆ, ಸತ್ಯವೇದದಲ್ಲಿ ಇನ್ನ ಏನ್ ಮಾಡ್ತಾನೆ ಅಧಿಕವಾಗಿ ತಿಳ್ಕೊಳಕ್ ಏನ್ ಮಾಡ್ತಾನೆ, ಅವನು ಪ್ರಯತ್ನ ಮಾಡ್ತಾನೆ ಅದರ. ಅದಕ್ಕೆ ಎರಡನೇ ಪೇತ್ರ ಬಂದು ಇದರಲ್ಲಿ ಹೇಳೋದು ಏನಂತ ಹೇಳ್ತಾನೆ, ನಿಮ್ಮ ಉಪದೇಶಕ್ಕೂ ನಿಮ್ಮ ಜ್ಞಾನಕ್ಕೂ ಏನ್ರಿ ನೀವು ಒಂದೊಂದೇ ಏನ್ ಮಾಡಿ ನೀವು ಜೋಡಿಸ್ಕೊಳ್ಳಿ ಅಂತ ಏನ್ ಮಾಡ್ತಾನೆ ಅಲ್ಲಿ ಅಲ್ಲಿ ಹೇಳ್ತಾನೆ ಅದರ. ನಂಬಿಕೆಗೆ ಸದ್ಗುಣ, ಸದ್ಗುಣಕ್ಕೆ ಜ್ಞಾನವನ್ನು ಏನ್ ಮಾಡಿ ನೀವು ಸೇರಿಸ್ಕೊಳ್ಳಿ ಅಲ್ವರ. ಸಂಗಾದ್ರೆ ಇದನ್ನ ಬೆಳೆಸ್ಕೊಳ್ಬೇಕು, ಇದು ಹಂಗೆ ಇದ್ರೆ ಆಗಲ್ಲ ಅದರ. ಇದೆ ನೋಡ್ಬೇಕ್ರೆ ಎರಡನೇ ಸ್ಟೆಪ್. ಸರಿ, ಮೂರನೇ ಒಂದು ಮುಳುಗು ಅಂದ್ರೆ ಏನು ನೋಡಿ, ಎರಡನೇ ಮುಳುಗಲ್ಲಿ ಸತ್ಯವೇದ ಬಗ್ಗೆ ತುಂಬಾ ಏನ್ ಮಾಡ್ತಾನೆ, ಅವನು ಇಂಟ್ರೆಸ್ಟ್ ಕೊಡ್ತಾನೆ, ನೋಟ್ಸ್ ಬರ್ಕೊತಾನೆ, ಎಲ್ಲ ಕ್ಲಾಸಸ್ ಅಟೆಂಡ್ ಮಾಡ್ತಾನೆ, ಎಲ್ಲೆಲ್ಲ ಬೈಬಲ್ ಮೀಟಿಂಗ್ ಹೋಗಿ ಏನ್ ಮಾಡ್ತಾನೆ ಆಸಕ್ತಿಯಿಂದ ಪೂರ್ಣ ಕೇಳ್ತಾನೆ, ಏನೇ ಪ್ರಶ್ನೆ ಇದು ಸತ್ಯವೇದರ ಪ್ರಕಾರ ಏನ್ ಮಾಡ್ತಾನೆ ತಿಳ್ಕೊಳಕ್ಕೆ ಏನ್ ಮಾಡ್ತಾನೆ, ಎಷ್ಟೋ ಪ್ರಯತ್ನ ಮಾಡ್ತಾನೆ, ಎಲ್ಲವನ್ನೂ ಕ್ಲಾರಿಟಿ ಏನ್ ಮಾಡ್ತಾನೆ ತಗೊಂತಾನೆ ಅಲ್ಲರ. ಬೈಬಲ್ಗೆ ಸಂಬಂಧವಾಗಿರೋಂಥ ಬುಕ್ಸ್ಗಳು ಏನಿತ್ತು ಅಂದ್ರೆ ಆ ಬುಕ್ಗಳೆಲ್ಲ ತೊಗೊಂಡು ಏನ್ ಮಾಡೋದು ಓದ್ತಾರೆ ಅಲ್ಲ. ಕಾಲನ ಅಧಿಕವಾಗಿ ದೇವರಲ್ಲಿ ಏನ್ ಮಾಡ್ತಾರೆ ಅವರು ಅವ್ರು ಕಳೀತಾರೆ ಅಲ್ವರ. ಸರಿ, ಮೂರನೇ ಒಂದು ಮುಳುಗು ಏನಪ್ಪ ಅಂದ್ರೆ ಪಾಪ. ಯಾವಾಗ ಬೈಬಲ್ ಅಧಿಕವಾಗಿ ತಿಳ್ಕೊಳಕ್ಕೆ ಶುರು ಮಾಡ್ತಾರೋ ಅವ್ರಿಗೆ ಪಾಪ ಅಂದ್ರೆ ಏನಾಗ್ತಾರೆ ಅಲ್ಲಿ ಅಲ್ಲಿ ರಿಯಲೈಸ್ ಆಗೋದಕ್ಕೆ ಶುರು ಆಗ್ತದೆ. ಓ, ನಾನು ಪಾಪಿ, ನಾನು ದ್ರೋಹಿ, ನನಗೆ ಒಬ್ಬ ಏನ್ ಬೇಕು ರಕ್ಷಕ ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಆ ಒಂದು ಫೀಲಿಂಗ್ ಅವ್ರಿಗೆ ಬರಕ್ಕೆ ಶುರು ಆಗ್ತಾರೆ. ಯಾಕೆಂದ್ರೆ ಪಾಪ, ಪಾಪಿಗಳು ನಾವು, ಅದರ ಇದನ್ನ ಬಿಡುಗಡೆ ಮಾಡಕ್ಕೆ ಏನ್ ಬೇಕು ಒಂದು ರಕ್ಷಕ. ಸೊ ಪಾಪದ ಒಂದು ಅರಿವು ಏನ್ರಿ ಅವ್ರಿಗಲ್ಲಿ ಹುಡ್ತದೆ ಅಲ್ದ್ರ. ನೋಡಿ, ಇವಾಗ ಪಾಪನೇನು ಲೋಕ ಜನಗಳಿಗೆ ಫಸ್ಟ್ ಆಫ್ ಆಲ್ ಪಾಪದ ಪರಿಜ್ಞಾನ ಏನಾಗಿಲ್ಲ ಇವತ್ತ, ಇವತ್ತಿಲ್ಲ. ಅಲ್ಲರ ಅದಿ ನೋಡ್ಬೇಕಾರೆ ಏನ್ರಿ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಅಲ್ಲರ ಬರೀ ಕಾಲ ಏನು ಮಾಡ್ತದ, ಹಾಂ ಕಾಲ ಏನು ಮಾಡ್ತದ, ಏನಪ್ಪ ನೋಡೋದು ಮೊಬೈಲು ವಾಟ್ಸಪ್ಪು ಅಲ್ಲರ ಇದನ್ನೇ ನೋಡ್ಕೊಂಡು ಬೆಳಗ್ಗೆ ಏನು ಸಾಯಂಕಾಲ ಏನು ಮಾಡೋದು ಕಾಲ ಕಳೆಯೋದು. ಇವೆಲ್ಲ ಪಾಪ ಅಂತಾನೆ ಏನಿಲ್ಲ, ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಜನ ಕ್ರೈಸ್ತ ಅವ್ರಿಗೆ ಏನಾಗಿಲ್ಲ ಇವತ್ತು ಅದು ಗೊತ್ತಿಲ್ಲ ಅಲ್ಲರ. ಆದರೆ ಇವೆಲ್ಲ ಬಂದ್ಬಿಟ್ಟು ದೇವ್ರಿಗೆ ಇಷ್ಟ ಇಲ್ದಿರಂತ ಒಂದು ಕೆಲಸಗಳು ನೋಡಿ. ಓದನ 2 ತಿಮೋತಿ 2:19 ಬದಾರ್, 2 ತಿಮೋತಿ 2:19 ಬದಾರ್. ಗೊತ್ತಿರ ಇರೋದು ಬ್ರದರ್ ಸಿಸ್ಟರ್ಸ್,
ಆದರೂ ದೇವರ ಸ್ಥಿರವಾದ ಆಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿ ಉಂಟು.
ನೋಡ್ರ ಏನ್ ಮಾಡ್ಬೇಕಂತೆ, ಎಲ್ಲ ದುಷ್ಟತ್ವನ ಏನ್ ಮಾಡ್ಬೇಕು ಬಿಟ್ಬಿಡ್ಬೇಕು ಅಲ್ವರ. ಕರ್ತನ್ನು ತಿಳಿದುಕೊಂಡವರು ಏನ್ ಮಾಡ್ಬೇಕು ಅದರ ಇದೇ ಮಾಡ್ಬೇಕು ಬಿಟ್ಬಿಡ್ಬೇಕು ಅದರ ಫ್ಲೀ ಯೂತ್ಫುಲ್ ಲಸ್ಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ಲ. ಸೊ ಇದು ಮೂರ್ದೇದು, ಪಾಪ, ಪಾಪದ ಅರಿವು. ಸರಿ, ನಾಲ್ಕನೇದು ಏನಪ್ಪ ನಾಲ್ಕನೇ ಮುಳುಗು ಅಂತಂದ್ರೆ, ನಾಲ್ಕನೇ ಮುಳುಗಲ್ಲಿ ಏನ್ರಿ ಅವನು ಏನಂತ ಒಂದು ಮೂರನೇ ಇದರಲ್ಲಿ ಪಾಪನ ಬಿಡಬೇಕು ಅಂತ ಹೇಳ್ಕೊಂಡಿದ್ನ. ನಾಲ್ಕನೇದ್ರಲ್ಲಿ ಅದನ್ನು ಬಿಡೋದಕ್ಕೆ ಏನು ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಅಂದರೆ ಅದಕ್ಕೆ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ತನ್ನ ತಾನೇ ಏನು ಮಾಡ್ತಾರೆ ಒಂದು ದೀಕ್ಷಿಸ್ತಾನ ದೇವರಿಗೆ ಒಪ್ಪಿಸ್ಕೊಡ್ತಾನೆ. ಇದೇ ತನ ಯೇಸುಕ್ರಿಸ್ತು ಮಾಡಿದ್ದು, ಯೇಸುಕ್ರಿಸ್ತು ತನ್ನ ಒಂದು ಓಟನ ಆರಂಭ ಮಾಡಬೇಕಾದ್ರೆ ಅವರು ಆರಂಭ ಮಾಡಿದ್ದೆ ಈ ಸ್ಟೇಜಲ್ಲಿ. ಯೇಸುಕ್ರಿಸ್ತು ಏನು ಮಾಡ್ತಾರೆ, ತನ್ನ ಪ್ರಾಣವನ್ನು ದೇವರಿಗೆ ಏನು ಮಾಡ್ತಾರೆ, ಅವರು ಶಿಲ್ಪಿ ಮೇಲೆ ಅರ್ಪಿಸೋದಕ್ಕಿಂತ ಮುಂಚೆ ಇದನ್ನು ಒಂದು ಸಿಂಬಾಲಿಕ್ ಆಗಿ ಒಂದು ಚಿಹ್ನೆಯ ರೀತಿಯಲ್ಲಿ ಯೋರ್ಧನ್ ನದಿಯಲ್ಲಿ ಮುಳುಗಿ ಏನು ಮಾಡ್ತಾರೆ ಅದನ್ನ ಅದನ್ನು ನೋಡಿಸ್ತಾರೆ ಅಲ್ವರ. ಸದ್ಯ ನೋಡ್ಬೇಕ್ರೆ ಏನ್ರಿ ನಾವು ದೇವ್ರ ದರ್ಶನ ಕೂಡ ಅಲ್ಲಿ ನೋಡ್ಬೋದು ಅಲ್ವರ. ಏನಂತಾರೆ ಇಸ್ರೇಲ್ ಪಾಳೆಯ ಹೊರಗಡೆ ಇತ್ತು ಅದರ ಲೇವಿಗಳು ಯಾಜಕರೆಲ್ಲ ಏನಾಗಿದ್ರು ಹೊರಗಡೆ ಇದ್ರು ಅಂದ್ರೆ ಅವ್ರಿಗೆ ಇವ್ರಿಗೆ ತುಂಬ ಸಂಬಂಧ ಇರಲ್ಲ. ಅಲ್ಲಿಂದ ಯಾರೋ ಒಬ್ರು ಬರಬೇಕು ಅಂತಂದ್ರೆ ಏನ್ರಿ ಅವ್ರು ಲೇವಿ ಆಗಿದ್ರೆ ಮಾತ್ರ ಅವ್ರಿಗೆ ಅನುಮತಿ, ಇಲ್ಲಾಂದ್ರೆ ಗುಡಾರ ನೋಡಿ ಬರೋಕ್ಕೆ ಸಾಧ್ಯ ಇಲ್ಲ. ಆಯ್ತಾ, ಲೋಕಾಲ ಚೆನ್ನಾಗಿದ್ರೆ ದೂರದಲ್ಲಿ ಇದ್ದಾರೆ. ಈ ಲೋಕ ಎಲ್ಲ ಕ್ರಿಸ್ತನಲ್ಲಿ ಬರೋಕ್ಕೇನಿಲ್ಲ, ಸದ್ಯ ಇಲ್ಲ. ಕ್ರಿಸ್ತನ ಬರಬೇಕು ಅಂತಂದ್ರೆ ಅವರು ಒಂದೇ ಒಂದು ಗೇಟ್ ಮುಖಾಂತರ ಬರ್ಬೇಕು, ಅದು ಯಾರು ಜೀಸಸ್ ಕ್ರೈಸ್ಟ್ ಅಲ್ವರ. ಅದು ಹೆಂಗೆ ಬರಬೇಕು, ತನ್ನ ತನ್ನ ಶರೀರಗಳನ್ನ ಸಜೀವಾಗಿ ನಮಗೆ ಅರ್ಪಿಸೇ ಬರೋದಕ್ಕೆ ಸಾಧ್ಯ ಬರುತ್ತೋ ಹಂಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಓದ ನೋಡಿ ರೋಮಾಪುರದಲ್ಲಿ 12:1 ಬರ್ತಾರೆ, ರೋಮಾಪುರದಲ್ಲಿ 12:1.
ಆದುದರಿಂದ ಸಹೋದರರೇ, ದೇವರ ಕನಿಗರವನ್ನು ನೆನಪಿಸುತ್ತಾ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸರೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ.
ನೋಡೋಣ
ಇದೇ ವಿವೇಕ ಪೂರ್ವಕವಾದ ಆರಾಧನೆಯು.
ನೋಡೋಣ, ಇದೇ ವಿವೇಕ ಪೂರ್ವಕವಾದಂತ ಆರಾಧನೆ. ನಿಮ್ಮ ನಿಮ್ಮ ದೇಹಗಳನ್ನ ಸಜೀವಜ್ಞವಾಗಿ ಮಾಡಿದೀವ ಅರ್ಪಿಸರಿ ಅದರ ಅವಾಗ ಏನ್ರಿ ದೇವರಿಗೆ ನಮ್ಮ ಪ್ರಾಣವನ್ನು ಕೊಡೋದಕ್ಕೆ ಏನ್ ಮಾಡ್ತೀವಿ ನಾವು ಸಿದ್ಧವಾಗ್ತೀರಿ. ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಯಾರು ಶಿಷ್ಯನಾಗೋದಕ್ಕೆ ಆಸೆ ಪಟ್ಟರೆ ಏನ್ ಮಾಡ್ಬೇಕು, ತನ್ನ ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಅನ್ನೇ ಮಾಡ್ಬೇಕು ಬರ್ಬೇಕು. ಹಾಗೆ ಬರ್ದಿರೋ ಬರುತ್ತೋ ಅವ್ರು ಏನಾಗೋದಿಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಶಿಷ್ಯನಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ರು. ಅಲ್ವರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಯಾರು ಈ ಒಂದು ಕೆಲಸನ ಮಾಡ್ತಾರೋ ಅವ್ರು ಏನಾಗೋದಲ್ಲಿ ನೂತನ ಸೃಷ್ಟಿ ಆಗೋದು. 2 ಕೊರಿಂಥ 5:17 ಕಳೆದ ಒಂದು 2-3 ವಾರಗಳು ನೋಡಿದಲ್ಲ ಸಭೆ ಅಂದರೆ ಯಾರು ನಿಜವಾದ ಸಭೆ, ಸಂಖ್ಯೆ ಏನು, ಆ ಕಂಡೀಷನ್ಸ್ ಏನು ಅಂತಂದ್ಬಿಟ್ಟಲ್ವರ. ಸೊ ಅದು ನಾಲ್ಕನೇ ಒಂದು ಮುಳುಗು ಏನ್ರಿ ದೇವ್ರಿಗೆ ತನ್ನ ಜೀವನ ಏನು ಮಾಡೋದು ಸಂಪೂರ್ಣವಾಗಿ ಒಪ್ಪಿಸ್ಕೊಡಂಥದ್ದು. ಸರಿ, ಐದನೇದೇನು, ಹಾಂ ಐದನೇದೇನಪ್ಪ ಅಂದರೆ ನಾಲ್ಕನೇದಲ್ಲಿ ಏನಂತ ಹೇಳಿದ್ನೋ ಅದು ಐದನೇದಲ್ಲಿ ಪ್ರಾಕ್ಟಿಕಲ್ ಆಗಿ ಏನು ಮಾಡೋದು ಅವನು ಅವ್ನು ಮಾಡೋಂಥದ್ದು. ಸರಿ, ನಾಲ್ಕನೇದಲ್ಲಿ ಏನಂತ ಹೇಳಿದ್ದ, ಈಗೋ ದೇವರೇ ನನ್ನ ದೇಹ ನಿಂಗೆ ಸಜೀವಾಗಿ ಅರ್ಪಿಸ್ತೀನಿ ಅಂತಂದ್ಬಿಟ್ಟು ಹೇಳಿದ್ದ, ಮಾಡದ್ದ ಪ್ರಾಕ್ಟಿಕಲ್ ಆಗಿ ಅಂದರೆ ಬರೀ ಜೀಸಸ್ ತೊಗೊಂಡಿದ್ರು ಅಷ್ಟೇ, ಪ್ರಾಕ್ಟಿಕಲ್ ಆಗಿ ತನ್ನ ಜೀವಿತದಲ್ಲಿ ಏನು ಮಾಡ್ತಾ ಇರಲ್ಲ ಅದು ನೋಡಿಸ್ತಾ ಇರಲ್ಲ ಅಲ್ಲರ. ಪ್ರಾಕ್ಟಿಕಲ್ ಆಗಿ ತ್ಯಾಗ ಮಾಡೋದು ಏನು ಮಾಡ್ತಾರೆ ಈ ಸ್ಟೇಜಲ್ಲಿ, ಇಂಪ್ಲಿಮೆಂಟ್ ಮಾಡ್ತಾರೆ, ಜಾರಿಗೆ ತರ್ತಾರೆ, ತನ್ನ ಕಾರ್ಯದಲ್ಲಿ ಕಾರ್ಯರೂಪಕ್ಕೆ ಏನು ಮಾಡ್ತಾ ಇದ್ನಲ್ಲ ತರ್ತಾರೆ ಅಲ್ವರ. ಅದಕ್ಕೆ ವಾಕಿಂಗ್ ದ ಫುಟ್ ಸ್ಟೆಪ್ಸ್ ಆಫ್ ಜೀಸಸ್. ಮೊದಲನೇದಲ್ಲಿ ಸುಳ್ಳು ಹೇಳಲ್ಲ ಅಂತಂತ ಹೇಳಿರೋನು ಇಲ್ಲಿ ಆ್ಯಕ್ಚುಲಿ ಸುಳ್ಳು ಹೇಳೋದೇ ಇಲ್ಲ. ಅದರ ಸುಳ್ಳು ಹೇಳ ಅಂತ ಹೇಳಿರ್ತಾರೆ ಅಷ್ಟೇ, ಆದರೆ ಹೇಳ್ತಾನೆ ಇರ್ತಾರೆ. ಆದರೆ ಇಲ್ಲಿ ಪ್ರಾಕ್ಟಿಕಲಿಗೆ ಸುಳ್ಳು ಹೇಳೋದನ್ನೇ ಬಿಟ್ಬಿಡ್ತಾರೆ. ಇದು ಪ್ರಾಕ್ಟಿಕಲಿ ವಾಕಿಂಗ್ ಇನ್ ದ ಫುಟ್ ಸ್ಟೆಪ್ಸ್ ಆಫ್ ಜೀಸಸ್ ಅಲ್ವರ. ಅದಕ್ಕೆ ನೋಡಿರ್ತೀನಿ 1 ಯೋಹಾನ 2:6 ಓದಿ ಬಿದ್ದಾರೆ, 1 ಯೋಹಾನ 2:6 ಬಿದ್ದಾರೆ.
ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ.
ನೋಡ್ರ ಏನಂತೆ, ಏ ಕ್ರಿಸ್ತನ್ ಏನಾಗಿದ್ದ ಬದನಾಗಿದ್ದಾನೆ, ಯಾರೋ ಆತಂತರ ನಡೀತೀನಿ ಅಂತ ಹೇಳೋರ್ಗೆ ಕ್ರಿಸ್ತನ್ ಬದನಾಗಿದ್ದಾರೆ, ಅದೇ ತರ ಏನಾಗಿರ್ಬೇಕು ಇರ್ಬೇಕು ಅಂತ ಅದರ. ಇದು ಕ್ರಿಸ್ತನ್ ತರ ನಡೀದಿಕ್ಕೆ ಏನ್ ಮಾಡೋದು, ಪ್ರಾಕ್ಟೀಸ್ ಮಾಡೋಂಥದ್ದು. ಇವಾಗ ಚಿಕ್ಕ ಮಗು ಹುಟ್ಟಿದ ತಕ್ಷಣ ನಡ್ಬಿಡ್ತದ, ಅದೇನಾಗ್ತದೆ ಕಾಲು ಕಷ್ಟಪಟ್ಟಾಗ್ತದೆ ನೋಡ್ರಿ ಅಂತೀನಿ. ಅವಾಗ ಅದೇ ತರ ಫಸ್ಟ್ ಸ್ಟೇಜ್ ಅಲ್ಲಿ, ಅದರ ಇದಕ್ಕಿಂತ ಮುಂಚಿನ ಸ್ಟೇಜ್ ಅಲ್ಲಿ ಮಾಡಕ್ ಆಗ್ತಾ ಇರಲಿಲ್ಲ. ಅದ್ರ ಇವಾಗ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ತಾನೆ, ಮಾಡಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಬೈಬಲ್ ಹೇಳೋದು ನೀತಿವಂತನಿಗೂ ಒಬ್ಬ ಏನ್ರಿ ಒಬ್ಬ ಒಳ್ಳೆ ಮನುಷ್ಯನಿಗೆ ಅಂತ ವ್ಯತ್ಯಾಸ ಹೇಳ್ತಾನೆ. ನೀತಿವಂತ ಏನಂದ್ರೆ ನೀತಿನ ಪರಿಪಾಲನೆ ಮಾಡೋದು, ರೂಲ್ಸ್ ರೆಗ್ಯುಲೇಷನ್ಸ್ ಕರೆಕ್ಟ್ ಆಗಿ ಏನ್ ಮಾಡ್ತಾನೆ ಫಾಲೋ ಮಾಡ್ತಾನೆ. ಅಂದ್ರೆ ಅದ ಒಳ್ಳೆ ಮನುಷ್ಯ, ಅದನ್ನ ಬಿಟ್ಟು ಒಂದು ಸ್ಟೆಪ್ ಏನ್ ಮಾಡ್ತಾನೆ ಮುಂದಕ್ಕೆ ಹೋಗ್ತಾನೆ. ಅದಕ್ಕೆ ನೀತಿವಂತನಿಗೆ ಯಾರಾದ್ರೂ ಒಬ್ಬ ಸಾಲ ಕೊಡ್ಬೇಕು ಅಂದ್ರೆ ನೀತಿವಂತ ಏನ್ ಮಾಡ್ತಾನೆ, ಸರಿಯಪ್ಪ ನಿನ್ಗೆ ಇಷ್ಟು ಡೇಟ್ ಕೊಡ್ತೀನಿ, ಆ ಡೇಟಲ್ಲಿ ನೀನು ಸಾಲ ಕೊಡಬೇಕು. ಕೊಟ್ಟಿಲ್ಲ ಅಂತಂದ್ರೆ ನೀತಿವಂತ ಏನ್ ಮಾಡ್ತಾನೆ, ಅವನ ಕೋರ್ಟಿಗೆ ಏನ್ ಮಾಡ್ತಾನೆ ಕೌನ್ ಕಂಪ್ಲೇಂಟ್ ಮಾಡ್ತಾನೆ. ಅರೆ ಒಳ್ಳೆಯವನು ಕೊಡಕ್ಕಾಗಿಲ್ವಾ, ಇನ್ನು ಸ್ವಲ್ಪ ದಿನ ಬಿಟ್ಟೆ ಮಾಡಿ ನೀವು ಕುಡಿ. ಇದೇ ನೀತಿವಂತನಿಗೂ ಒಳ್ಳೆ ಮನುಷ್ಯಂಗಿರಂತ ವ್ಯತ್ಯಾಸ. ಅದರ ಇದಕ್ಕಿಂತ ಮುಂಚೆ ಇರೋಂಥ ಸ್ಟೇಜಲ್ಲಿ ಎಲ್ಲ ಒಳ್ಳೆ ಮನುಷ್ಯರಾಗಿರ್ತಾರೆ, ಆದರೆ ಈ ಸ್ಟೇಜಲ್ಲಿ ಏನಪ್ಪ ಅಂದ್ರೆ ನೀತಿವಂತರಾಗಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು ಅಂತ ನಡೆದಿ ನೋಡಿಸ್ಬೇಕು. ಓದಿ ಅಂತೀನಿ ಗಲಾತಿಯರು 2:20 ಓದಿ, ಗಲಾತಿಯರು 2:20-21.
ನಾನು ಸಹ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ.
ನೋಡ್ರ
ಈಗ ಶರೀರ
ಓದಿ ಓದಿ ಬಿದ್ದಾರೆ ಓದಿ ಬಿದ್ದಾರೆ
ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ, ದೇವಕುಮಾರನು ಮೇಲಣ ನಂಬಿಕೆಯಿಂದಲೇ ಆತನು ನನ್ನನ್ನು ಪ್ರೀತಿಸಿ ನನಗಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು.
ವೆರಿ ಗುಡ್ ಬ್ರದರ್. ನೋಡ್ರ ಈ ಮೇಲೆ ನಾನು ಜೀವಿಸ್ತಾ ಇಲ್ಲ, ನನ್ನಲ್ಲಿ ಯಾರು ಜೀವಿಸ್ತಾ ಇದ್ದ ಕ್ರಿಸ್ತನೇ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ. ಅದಕ್ಕೆ ಅಪೊಸ್ತಲರು ಪೌಲ್ ಇದನ್ನ ಕಡೆ ಹೇಳ್ತಾರೆ, ಅದರ ಕ್ರಿಸ್ತನಲ್ಲಿ ನಿಮ್ಮಲ್ಲಿ ಕ್ರಿಸ್ತನು ನಿಮ್ಮಲ್ಲಿ ಉಂಟಾಗುವ ತನಕ ನಾನು ಎಷ್ಟೋ ಪ್ರಸವೇದನೆ ಪಡ್ತೀನಿ ಅಂತ. ಗಲಾತಿಯರ್ 4:19 ಬುದರ್ ಓದಿ, ಗಲಾತಿಯರ್ 4:19 ಬುದರ್.
ನನ್ನ ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಸ್ವರೂಪವು ನಿಮ್ಮಲ್ಲಿ ಉಂಟಾಗುವ ತನಕ ನಾನು ನಿಮಗಾಗಿ ಪ್ರಸವ ವೇದನೆ ಪಡುತ್ತಿರುವೆನು.
ನೋಡ್ರ ಕರ್ತನ ಒಂದು ಸ್ವಾರೂಪ್ಯ ಅವ್ರನ್ನಲ್ಲಿ ಬರುವುದಕ್ಕೋಸ್ಕರ ಪ್ರಸವೇದನೆ ಪಡ್ತಾರಂತೆ. ಅದರ ಇದೇ ಏನ್ರಿ ಒಂದು 5ನೇ ಸ್ಟೆಪ್, ಪ್ರಾಕ್ಟಿಕಲ್ ಆಗಿ ಏನ್ ಮಾಡೋದು ಅಲ್ಲಿ ಅಲ್ಲಿ ಕ್ರಿಯೆಯಲ್ಲಿ ನಡ್ಕೊಂಡು ಹೋಗುವಂಥದ್ದು. ಅದರ ಸರಿ 6ನೇದು ಕುಷ್ಠರೋಗ ವಾಸಿ ಆಯ್ತಾ ಇಲ್ವಲ್ಲ, ಇನ್ನೂ ಐತೆ. 7ನೇ ಮುಳುಗೋ ತನಕ ಕುಷ್ಠರೋಗ ಹಂಗೆ ಇರ್ತದೆ. ಅದರ ಏನಪ್ಪ 6ನೇದು ಅಂದ್ರೆ 6ನೇದು ಪ್ರೀತಿ. ಅದರ ನೋಡ್ರಿ ಇಷ್ಟು ಇದಕ್ಕಿಂತ ಮುಂಚೆ ನಡೆಯಕ್ಕೆ ಶುರು ಮಾಡ್ದ, ಹೇಳದ್ನ ನಡೀತಾ ಇದ್ದಾನೆ. ಆದ್ರೆ ಪ್ರೀತಿ ಎಲ್ಲದಕ್ಕಿಂತ ಏನ್ರಿ ದೊಡ್ಡದು ಅಲ್ವರ. ನೋಡಿ ಪ್ರೀತಿಗೆ ವಿರುದ್ಧವಾಗಿ ಪ್ರಮಾಣನೇ ಇಲ್ವತ್ತೆ. ಗಲಾತಿಯರ 5:22 ಬಿದ್ದಾರೆ.
ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಪರೋಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳೇ.
ನೋಡ್ರ ಮೊದಲನೇ ಬರೋದ್ ಲಿಸ್ಟಲ್ಲಿ ಯಾವ್ದಂತೆ ಪ್ರೀತಿ. ಯಾಕೆ ಇದು ಪ್ರೀತಿ ಬೇರೆ ಬೇರೆ ಯಾವ ರೀತಿ ವ್ಯಕ್ತಪಡಿಸಿದೆ ಅಂದ್ಬಿಟ್ಟು ಮುಂದಕ್ಕೆ ಏನ್ ಮಾಡ್ತಾರೆ ಹೇಳ್ತಾರೆ, ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್, ಫೇತ್, ಮೀಕ್ನೆಸ್, ಟೆಂಪರೆನ್ಸ್ ಅಂದ್ಬಿಟ್ಟು ಅಲ್ವರ. ಹಂಗಾರೆ ಪ್ರೀತಿನೇ ಏನ್ರಿ ಪ್ರಮುಖ ಅಂದ್ರ ಅದಕ್ಕೆ ನೋಡ್ಬೇಕಾದ್ರೆ ಯಾರೋ ತನ್ನ ನೆರೆಯವ್ರನ್ನ ಪ್ರೀತಿ ಮಾಡ್ತಾರೋ ಧರ್ಮಶಾಸ್ತ್ರ ಏನ್ ಮಾಡ್ದಂತೆ ನೆರವೇರಿಸ್ತಕ್ಕಂತೆ. ರೋಮಾಪುರದಲ್ಲಿ 13:10
ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮಶಾಸ್ತ್ರವು ನೆರವೇರುತ್ತದೆ.
ನೋಡ್ರ ಪ್ರೀತಿ ಅಂದ್ರೆ ಧರ್ಮಶಾಸ್ತ್ರವು ನೆರವೇರುತ್ತದೆ. ಸರಿ ಈ ಪ್ರೀತಿಯಲ್ಲಿ 3 ತರ ಇದ್ದಾರೆ. ಒಂದು ಏನಂದ್ರೆ ಫೀಲಿಯಾ ಲವ್ ಅಂತ ಹೇಳ್ತಾರೆ, ಅಫೆಕ್ಷನ್ ಇರೋಂಥ ಒಂದು ಪ್ರೀತಿ. ತಾಯಿ ಮಕ್ಕಳು ಮೇಲೆ ಇಟ್ಟಿರ್ ಗೊತ್ತಾ, ಏನು ಪ್ರೀತಿ ಅದು, ಅದು ಫೀಲಿಯಾ ಲವ್. ಗಂಡ ಹೆಂಡತಿ ಮೇಲೆ ಇಟ್ಟಿರೋಂಥದ್ದು, ಅದರ ಸಾರಿ ತಂದೆ ತಾಯಿ ಮೇಲೆ ಇಟ್ಟಿರೋಂಥದ್ದು, ಅದು ಏನ್ರಿ ಫೀಲಿಯಾ ಲವ್ ಅಂತ ಹೇಳ್ತಾರೆ. ಅಫೆಕ್ಷನ್ ಸಹೋದರ ಸಹೋದರಿ ನಡುವೆ ಅಂತ ಒಂದು ಆ ಒಂದು ಅಫೆಕ್ಷನ್ ಬಾಂಧವ್ಯ. ಅದರ ಇನ್ನೊಂದು ಎರಾಸ್ ಲವ್ ಅಂತ ಹೇಳ್ತಾರೆ, ಅದು ಬಾಡಿಲಿ ಲವ್. ಗಂಡ ಹೆಂಡತಿ ನಡುವೆ ಇಪ್ಪ ಲವ್ ಅದು ಅಂದ್ರೆ ಎರಾಸ್ ಲವ್. ಇನ್ನೊಂದು ಮುಖ್ಯವಾದ ಲವ್ ಇದೆ ಏನಂತಂದ್ರೆ ಅಗಾಪೆ ಲವ್ ಅಂತ ಹೇಳ್ತಾರೆ. ಅಗಾಪೆ ಲವ್ ಅಂದ್ರೆ ಸೆಲ್ಫ್ಲೆಸ್ ಲವ್, ನಿಸ್ವಾರ್ಥವಾಗಿರುವಂತ ಒಂದು ಪ್ರೀತಿನೇ ಏನ್ರಿ ಅಗಾಪೆ ಪ್ರೀತಿ. ಇದೇ ಪ್ರೀತಿ ಕ್ರಿಶ್ಚಿಯನ್ಲಿದ್ದು. ಅದಕ್ಕೆ ತನ್ನ ಶತ್ರುಗಳಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಿ ತನ್ನ ಶತ್ರುಗಳಿಗೋಸ್ಕರ ಪ್ರಾಣ ಏನ್ ಮಾಡುದು ಯೇಸು ಕ್ರಿಸ್ತ ದಾರಿ ಹೇಳಕ್ಕೆ ಏನಾಗ್ಬಿಟ್ಟು ಸಿದ್ಧ ಆಗ್ಬಿಟ್ಟು. ಸರಿ ಈ ಪ್ರೀತಿ ಬಗ್ಗೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಬೈಬಲಲ್ಲಿ ಅಂತಂದ್ರೆ 1ನೇ ಕೊರಿಂಥ 13 ಅಧ್ಯಾಯದಲ್ಲಿ ಈ ಪ್ರೀತಿ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಗೆ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ. ಅದನ್ನ ದಯವಿಟ್ಟು ಏನ್ ಮಾಡೋಣ, ಅದನ್ನ ಓದೋಣ. 1ನೇ ಕೊರಿಂಥ 13 ಅಧ್ಯಾಯ 1-8 ನಿಧಾನವಾಗಿ ಒಂದೊಂದೇ ಓಡ್ಕೊಂಡು ಹೋಗಿದ್ದಾರೆ ನೋಡೋಣ.
ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಮಾತನಾಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚಿನ ಜಗಾಟೆ ಗಣಗಣಿಸುವ ಗಂಟೆಯಾಗಿದ್ದೇನೆ.
ನೋಡ್ರ
ನನಗೆ
ಇರಿ ಇರಿ ಬೇಕಾರೆ ಹೇಳ್ತಾರೆ, ನನ್ನೆಲ್ಲ ಪ್ರೀತಿ ಇಲ್ಲದಿದ್ದರೆ ಏನ್ರಿ ದೇವದೂತರ ಭಾಷೆ ಮನುಷ್ಯರ ಭಾಷೆ ಎಲ್ಲಾ ತರ ಭಾಷೆಗಳಾಡೋದು ಸರಿ, ಏನ್ರಿ ನನ್ನಲ್ಲಿ ಪ್ರೀತಿ ಇಲ್ದಿರೋದ್ರೆ ಹೆಂಗಿದ್ದೀನಿ ಅಂತ ಏನೋ ನಾದ ಕೊಡುವಂತ ಕಂಚು ಅಲ್ಲರ ಗಣಗಣೆ ಅಂತ ಬಾಡಿಸುವಂತ ಗಂಟೆ ಅಂತ ಅಂದ್ಬಿಟ್ರು. ಎಲ್ಲರ ಇವಾಗ ಗಂಟೆ ಬರೆಸ್ಕೊಂಡಿದ್ರಿ, ಆ ಗಂಟೆ ಏನಕ್ಕೆ ಬರ್ಸೇನ್ ಗೊತ್ತಾ ಗಂಟೆಗೆ ಗೊತ್ತಿಲ್ಲ, ಯಾರೋ ಬಾರಿಸ್ತಾರೆ ಬಾರಿಸ್ತಾ ಇರ್ತಾರೆ ಅಷ್ಟೇ, ರೀಸನ್ ಗೀಸನ್ ಎಲ್ಲ ಏನಾಗಿಲ್ಲ ಅದಿಗೆ ಗೊತ್ತೇ ಏನಾಗಿರಲ್ಲ ಇರಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಸುಮ್ಮನೆ ಪ್ರೀತಿ ಇಲ್ದಿರ ಏನ್ ಪ್ರಯೋಜನ ಅಲ್ವರ, ಎಷ್ಟೇ ಭಾಷೆಗಳನ್ನ ಮಾತಾಡಿ ಅದರ ಏನ್ರಿ ನಾದ ಕೊಡೋಂತ ಕಂಚು ಸುಮ್ಮನೆ ಆ ಕಂಚು ಸೌಂಡ್ ಕೊಡ್ತಾ ಇದ್ದಾರೆ, ಏನಕ್ಕೆ ಕೊಡ್ತಾ ಇದ್ದೀನಿ ಯಾತಕ್ಕೆ ಏನಂದ್ರೇನು ಗೊತ್ತೇ ಇರಲ್ಲ. ಸತ್ತವ್ರಿಗೂ ಒಂದೇ ಸೌಂಡ್ ಬರ್ತದೆ, ಜೀವಂತವಾಗಿರೋರ್ಗು ಒಂದೇ ಸೌಂಡ್ ಏನಾಗ್ತದೆ ಬರ್ತದೆ ಅಲ್ವರ. ಮುಂದಕ್ಕೆ ಹೋಗಿ ನೆಕ್ಸ್ಟ್.
ನನಗೆ ಪ್ರವಾದನ ವರವಿದ್ದರೂ ಎಲ್ಲಾ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಗಳನ್ನು ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವಷ್ಟು ನಂಬಿಕೆ ಇದ್ದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾನು ಏನು ಅಲ್ಲದವನಾಗಿದ್ದೇನೆ.
ನೋಡ್ರ ಏನ್ರಿ ಪ್ರವಾದನೆ ಮಾಡಂತ ವರ ಇದ್ರು ಬೆಟ್ಟಗಳನ್ನ ತೆಗೆದಾಕಷ್ಟು ಒಂದು ನಂಬಿಕೆ ಇದ್ರೆ ಎಷ್ಟು ಬೇಕು ನಂಬಿಕೆ ಬೆಟ್ಟ ತೆಗೆದಿಕ್ಕೆ ಒಂದು ಸಾಸಿವೆ ಕಾಳಷ್ಟು ಇದ್ರೆ ಸಾಕು, ಎಲ್ಲ ಇದ್ರು ಸರಿ ನನ್ನ ಪ್ರೀತಿ ಇಲ್ಲ ಅಂದ್ರೆ ಏನ್ರಿ ನಾನು ವೇಸ್ಟ್ ಅದರ ನೆಕ್ಸ್ಟ್.
ನನಗಿರುವುದೆಲ್ಲವನ್ನು ಬಡವರಿಗೆ ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಿಲ್ಲ, ನಾನು ಬರಿದಾಗಿರುವನು.
ನೋಡ್ರ ಏನ್ತೆ ಅಷ್ಟಂದಾನ ಮಾಡಿದ್ರು ಸರಿ, ನನಗಿರೋದನ್ನೆಲ್ಲ ದಾದರು ಮಾಡ್ಬಿಟ್ರೆ ಸರಿ, ದೇಹವನ್ನೇ ಸುಡೋದಕ್ಕೆ ಕೊಟ್ಬಿಟ್ರೆ ಸರಿ, ನನ್ನ ಪ್ರೀತಿ ಇಲ್ಲ ಅಂತ ಏನ್ರಿ ಪ್ರಯೋಜನ ಇಲ್ಲ, ಯಾಕೆ ಹಿಂಗೆ ಹೇಳೋದು ಪ್ರೀತಿ ಇಲ್ಲದ ಮಾಡ್ತಾರ? ಎಸ್, ಅನ್ನದಾನ ಮಾಡೋದು, ಜೀವನೇ ಕೊಟ್ಬಿಡೋದು, ಬಡವ್ರಿಗೆಲ್ಲಾನು ಕೊಟ್ಬಿಡೋದು ಏನಕ್ಕೆ ಶೋ ಆಫ್, ಎಲ್ಲ ನೋಡ್ಲಿ ನೋಡ್ಲಿ ಅಂದ್ರೆ ನಮಗೆ ಗೊತ್ತಾಗ್ಲಿ ನೋಡ್ಕೊಳ್ಳಿ ಅಲ್ಲರ ಒಂದು ಮಹಿಮೆ ಬರಲಿ ಅಂದ್ಬಿಟ್ಟು ಗೌರವ ಬರಲಿ ಅಂತ ಮಾಡ್ತಾರೆ. ಇದ್ರಲ್ಲಿ ಪ್ರೀತಿ ಇದೆಯಾ? ಪ್ರೀತಿಯಿಂದ ಮಾಡೋರಾಗಿರ್ಬೇಕು ಇವೆಲ್ಲ ಅದರ, ಪ್ರೀತಿ ಇಲ್ದಿರ ಮಾಡ್ದ ಅಂತಂದ್ರೆ ಪ್ರೀತಿಯ ಅಡಿಪಾಯ ಇದ್ದಲ್ಲಿರ್ಬೇಕು ಅದರ, ಪ್ರೀತಿನೇ ಉದ್ದೇಶ ಆಗಿರ್ಬೇಕು, ಇಲ್ದಿರ ಮಾಡಿದ್ರೆ ವೇಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬುದ್ಧಾರ ಆಮೇಲೆ
ಪ್ರೀತಿಯು ಬಹು ತಾಳ್ಮೆ ಉಳ್ಳದು.
ಒಂದ್ ನಿಮಿಷ
ಇವಾಗ
ಒಂದ್ ನಿಮಿಷ ಬುದ್ಧ ಒಂದೇ ನೋಡ್ಕೊಡೋಣ ಬುದ್ಧಾರ ಒಂದೊಂದೇ ನಲ್ಲಿ ಇಲ್ಲಿ ಹೇಳ್ತಾರೆ ಪ್ರೀತಿಯ ನೀನು ಅಂತ ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಪ್ರೀತಿಯು ಬಹು ತಾಳ್ಮೆ ಉಳ್ಳದು. ಓಹೋ ಅಲ್ವರ ಪ್ರೀತಿ ಏನ್ರಿ ತುಂಬ ಏನ್ರಿ ಪೇಷನ್ಸ್ ತಾಳ್ಮೆನೇನ್ರಿ ಇರೋದು. ಏನಪ್ಪ ತಾಳ್ಮೆ ಅಂತಂದರೆ, ಸಾಕ್ರಟೀಸ್ ಅಂತ ಒಬ್ಬ ಗ್ರೇಟ್ ಫಿಲಾಸಫರ್ ಇದ್ದ, ಅವನು ಬಹು ತಾಳ್ಮೆ ಇರೋ ಮನುಷ್ಯನಿಗೆ, ಇವನು ಎಷ್ಟು ತಾಳ್ಮೆ ಇದ್ದ ಅಂತಂದರೆ ಅವ್ರ ಹೆಂಡತಿ ಯಾವಾಗೂ ಅವನಿಗೆ ಬೈತಾ ಇರಲಿಲ್ಲಂತೆ. ಒಂದಿನ ಹಿಂಗೆ ಹೆಂಡತಿ ಏನು ಮಾಡಿದಂತೆ ಬೈಕ್ ಶುರು ಮಾಡಂತೆ, ಏನು ಬೈದ್ರು ಅವ್ನು ಕೇಳಲಿಲ್ಲ ಅಂತ ಸುಮ್ಮನೆ ಸೈಲೆಂಟಾಗಿ ಅನ್ಕೊಂಡು ಇದ್ದಂತೆ. ಹಿಂದೆ ತಲೆ ಕೆಟ್ಟೋಗ್ಬಿಟ್ಟು ಒಂದು ಬಕೆಟ್ ನೀರು ತಂದ್ಬಿಟ್ಟು ತಲೆ ಮೇಲೆ ಊಯ್ದಲಂತೆ. ಊದಿದ ತಕ್ಷಣ ಅವನಿಗೆ ಏನಾಯಿತು ಗೊತ್ತಾ? ಅವನೇನು ಅಂತ ಅಂದ, ಇಷ್ಟೊತ್ತು ಏನ್ರಿ ಗುಡುಕ್ತಾ ಇತ್ತು ಮೀಸ್ತಾ ಇತ್ತು, ಇವಾಗ ಮಳೆ ಬೀಳಕ್ಕೆ ಶುರು ಆಯಿತು ಅಂತಂದಂತೆ. ಅಲ್ಲ ಅಷ್ಟೇ ಅಲ್ಲ ಬಹು ತಾಳ್ಮೆ ಉಳ್ಳದ್ದು ಅದರ ನೆಕ್ಸ್ಟ್ ಬರ್ತಾರೆ. ಆಮೇಲೆ ಪ್ರೀತಿಯು
ದಯೆ ಉಳ್ಳದು.
ದಯೆ ಉಳ್ಳದು, ದಯೆ ಕರುಣೆ ಅಲ್ದರ ಬೇರೆಯವ್ರ ಮೇಲೆ ಏನಾಗಿರ್ಬೇಕು ದಯೆ ಏನಾಗಿರ್ಬೇಕು ಇರಬೇಕು, ಕಷ್ಟದಲ್ಲಿದ್ದಾರ ತೊಂದರೆಯಲ್ಲಿದ್ದಾರ ಅವ್ರ ಮೇಲೆ ಏನಿರ್ಬೇಕು ದಯೆ ನೋಡ್ಸೋರಾಗಿರ್ಬೇಕು. ನೆಕ್ಸ್ಟು
ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ,
ಪ್ರೀತಿ ಏನ್ರಿ
ಹೊಗಳಿಕೊಳ್ಳುವುದು.
ಹೊಟ್ಟೆ ಕಿಚ್ಚು ಪಡೋದಿಲ್ಲ ಅದರ ಏನ್ರಿ ಹೊಟ್ಟೆ ಕಿಚ್ಚು ಅಂದರೆ ಒಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ. ಒಂದು ಊರಲ್ಲಿ ಇಬ್ಬರು ಜನ ವ್ಯಕ್ತಿ ಇದ್ದಂತೆ, ಪಕ್ಕದ ಪಕ್ಕದ ಮನೆಯೇ ಸರಿ, ಇಬ್ಬರೂ ತುಂಬಾ ಭಯಭಕ್ತಿ ಅಂತೆ, ಇಬ್ಬರೂ ದೇವ್ರ ತಪಾಸ್ ಮಾಡ್ತಾರೆ. ಅದರ ದೇವ್ರು ನಮಗೆ ವರ ಕೊಡೋ ತನಕ ನಾವು ಪ್ರಾರ್ಥನೆ ಮಾಡೋದೇ ಬಿಡಲ್ಲ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಕೊನೆಗೆ ದೇವರಿಗೆ ಪ್ರತ್ಯಕ್ಷ ಆಗ್ಬಿಟ್ಟು, ಏನಪ್ಪ ಬೇಕೋ ನಿಮ್ಗೇನು ಬೇಕು ಕೇಳು ನಾನು ಕೊಡ್ತೀನಿ ಅಂತ ಹೇಳ್ತಾರಂತೆ. ಅದಕ್ಕೆ ಹಿಂಗೇನಾಗ್ಬಿಡ್ತದೆ, ಸರಿ ಆಯಿತು ದೇವರೇ ನಾನು ಏನು ಬೇಕು ಕೇಳಿದ್ರು ಕೊಡ್ತೀನಿ, ಹ್ಞೂ ಏನು ಬೇಕಾದ್ರೆ ಕೇಳಪ್ಪ ಕೊಡ್ತೀನಿ, ಆದರೆ ಒಂದು ಕಂಡೀಷನು, ನೀನು ಏನೆಲ್ಲ ಕೇಳ್ತೀಯ ನಿಮ್ಮ ಪಕ್ಕದ ಮನೆಯವನಿಗೆ ಅಡ್ರೆಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಹ್ಞೂ ಆಯಿತು ದೇವರೇ ನಂಗೆ ಒಂದಿನ ಟೈಮ್ ಕೊಡು ಅಂತ ಕೇಳ್ಕೊತಾನೆ. ಟೆನ್ಷನ್ ಆಗ್ಬಿಡ್ತಾನೆ, ಅಲ್ಲಪ್ಪ ನಾನು ಏನು ಕೇಳಿದ್ರು ದೇವರು ಅವ್ನಿಗೆ ಎರಡು ಕೊಡ್ತಾರಲ್ಲ, ನಾನು ಒಂದು ಬಂಗ್ಲೋ ಕೇಳಿದೆ ಅವ್ನಿಗೆ ಎರಡು ಬಂಗ್ಲೋ ಬರ್ತದೆ, ನನಗೆ ಶ್ರೀಮಂತ ಆಗ್ಬಿಡ್ತಾನೆ. ನಾನು ಒಂದು ಚಿನ್ನದ ಕಾರ್ ಕೇಳಿದೆ, ಅವ್ನು ಎರಡು ಚಿನ್ನದ ಕಾರ್ ಬರ್ತಾರೆ ಅವನಿಗೆ. ಹಾಂ, ನನಗೆ 2 ಕೆಜಿ ಬಂಗಾರ ಕೊಡು, ನನಗೆ 4 ಕೆಜಿ ಬಂದ್ಬಿಡ್ತದೆ. ಛೇ, ಏನು ಕೇಳೋ ಹೇಳ್ಬೋತಾರಲ್ಲ ಅಂತೇಳಿ ಮಾಡ್ತಾರೆ. ಆ ಥರ ಎಲ್ಲ ಯೋಚನೆ ಮಾಡ್ತೀನಿ, ಮಲಗದೇ ಇಲ್ಲ. ಕೊನೆಗೆ ಡಿಸಿಷನ್ ತಗೊಂತಾನೆ. ಬೆಳಿಗ್ಗೆ ದೇವರು ಬರ್ತಾರೆ, ಏನಪ್ಪ ಏನಪ್ಪ ಡಿಸೈಡ್ ಮಾಡಿದೆ ಅಂತ ಕೇಳಿಕ್ಕೆ, ದೇವರೇ ನೀನು ಏನು ಬೇಕಾದ್ರೆ ಕೊಡ್ತೀನಿ ಹೇಳಿದೆ ತಾನೆ, ಅದರ ನನಗೇನು ಕೊಟ್ಟರೆ ನನಗೆ 2 ಕೊಡ್ತೀಯ ಅಲ್ವಾ, ಸರಿ ಒಂದು ಕೆಲಸ ಮಾಡು, ನಂದು ಒಂದು ಕಣ್ಣು ತೆಗೆದುಬಿಡು ಅಂತ ಕೇಳ್ಕೊಂತಾರೆ. ಅನ್ನ ಅರ್ಥ ಏನೋ, ಅವನದು 2 ಕಣ್ಣು ಏನಾಗಲಿ ಹೊಟ್ಟೋಗ್ಲಿ, ಅದರ ಹೊಟ್ಟೆ ಕಿಚ್ಚು ನೋಡಿದ್ರಿ, ಏನು ಹೊಟ್ಟೆ ಕಿಚ್ಚು ಅಲ್ವರ, ಏನು ದ್ವೇಷ ರೀ ಅಲ್ವರ, ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಆಮೇಲೆ ನೆಕ್ಸ್ಟ್ ಬರ್ತಾರ,
ಪ್ರೀತಿಯು ಹೊಗಳಿಕೊಳ್ಳೋದಿಲ್ಲ.
ಪ್ರೀತಿಯು
ಹೊಗಳಿಕೊಳ್ಳೋದಿಲ್ಲ
ಹೊಗಳಿಕೊಳ್ಳಲ್ಲ ನೋಡ್ರ, ಏನ್ರಿ ಹೊಗಳಿಕೊಳ್ಳಲ್ಲ ತನ್ನ ಬಗ್ಗೆನೆ, ನಾನು ಹಿಂಗೆ ನಾನು ಹಂಗೆ, ಓ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಹೊಗಳಿಕೊಳ್ಳಲ್ಲ. ಯೇಸು ಕ್ರಿಸ್ತ ಹೇಳ್ತಾರೆ, ನೀನು ಎಡಗೈಲೆ ಕೊಡೋದು ಬಲಗೈಗೆ ಏನಾಗ್ಬಿಡೋದ, ಗೊತ್ತಾಗ್ಬಿಡ್ತದ.
ಗೊತ್ತಾಗ್ಬಿಡ್ತದೆ.
ಯೇಸು ಕ್ರಿಸ್ತ ತನ್ನ ಬಗ್ಗೆ ಯಾವತ್ತು ಹೇಳ್ಕೊಳೋದ್ರೆ,
ಇಲ್ಲ
ಮೂರು ಜನಗಳೇ ಬಂದರು, ಆದರೆ ಅವರು ತನ್ನ ಬಗ್ಗೆ ಯಾವತ್ತೂ ಪ್ರಚಾರನೇ ಮಾಡಲಿಲ್ಲ ನೋಡಿದ್ದೀನಿ. ಅಷ್ಟು ಪ್ರಚಾರ ಮಾಡಿದ್ರೆ ಈ ಜನಗಳು ಸೇರೋ, ಪ್ರಚಾರ ಮಾಡಿದ್ರೆ ಈ ಜನಗಳು ಬಂದು ಸೇರಿದವರು ಅಲ್ವರ. ಏನ್ರಿ ಪ್ರೀತಿಯು ಏನ್ ಮಾಡಂತೆ ಹೊಗಳಿಕೊಳ್ಳೋದಿಲ್ಲ. ಆಮೇಲೆ ನೆಕ್ಸ್ಟ್ ಬರ್ತಾರ,
ಅದು ಗರ್ವ ಪಡುವುದಿಲ್ಲ,
ಗರ್ವ ಪಡುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. ನೆಕ್ಸ್ಟ್
ಮತ್ತೆ ಅದು ಅಸಭ್ಯವಾಗಿ ನಡೆಯುವುದಿಲ್ಲ.
ಅಸಭ್ಯವಾಗಿ ಏನ್ ಮಾಡಿದ್ರೆ ನಡೀತದೆ, ಮರ್ಯಾದೆ ಕೆಟ್ಟ ಮಾಡೋದಿಲ್ಲ, ನಡೆಯೋದಿಲ್ಲ ಮರ್ಯಾದೆ ಕೆಟ್ಟ ನಡೀತದೆ. ಏನಂತೆ, ಇಷ್ಟ ಬಂದಂತ ರೀತಿಯಲ್ಲಿ ಮಾಡೋದು, ವರ್ತನೆ ಮಾಡೋದು ಅದರ, ಒಂಥರ ಬುದ್ಧಿಹೀನವಾಗಿ ಮಾಡೋದು ನಡ್ಕೊಳ್ಳೋಂಥದ್ದು. ಸಭೆ ಅಂತ ಬರ್ಬೇಕಾದ್ರೆ ಸಭೆಯಲ್ಲಿ ಏನಿದೆ, ಒಂದು ಗೌರವ ಇದೆ, ಒಂದು ಮರ್ಯಾದೆ ಅಂತಿದೆ, ಡಿಸಿಪ್ಲಿನ್ ಅಂತಿದೆ, ಅದನ್ನೇ ಮಾಡ್ಬೇಕು ನಾವು, ಕಾಪಾಡ್ಕೊಬೇಕು ಅಲ್ವರ. ಸಭೆ ಅಂತ ಅಂದ್ಬಿಟ್ಟು ಹೆಂಗ್ ಬೇಕೋ ಬರಕಾಗ್ತದ, ಹಾ ಇಲ್ಲಪ್ಪ ನಾನು ಸಭೆ ನಾನು ಲುಂಗಿ ಹಾಕೊಂಡೆ ಹೋಯ್ತೀನಿ, ಸಭೆ ನಾನು ಬರ್ಬಣ ಹಾಕೊಂಡೆ ಹೋಯ್ತೀನಿ ಅಂತಂದ್ರೆ ಏನರ್ಥ? ಅಲ್ವರ ಡಿಸಿಪ್ಲಿನ್ ಇದೆ. ದೇವರ ಆಲಯಕ್ಕೆ ಬರಬೇಕಾದ್ರೆ ಗೌರವವಾಗಿ ಏನು ಮಾಡಬೇಕು, ಬರಬೇಕು. ಅಸಭ್ಯವಾಗಿ ಏನು ಮಾಡ್ಬಾರ್ದು, ನಡ್ಕೊಂಬಾರ್ದು. ಆರಾಧನೆ ನಡೀತಿರ್ಬೇಕು, ಗಂಭೀರವಾಗಿ ಕೂತ್ಕೊಂಡು ಮಾಡಿ ಕೇಳಬೇಕು. ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಓಡಾಡೋದು, ಅವ್ರು ಪಾಠ ಮಾಡ್ತಾರೆ, ಇಲ್ಲಿ ಊಟ ತಿಂತಾ ಇರೋದು ಅದರ, ಇಲ್ಲಿ ಕುಡಿತಾ ಇರೋದು ಅದರ, ಇದೆಲ್ಲ ಸಭ್ಯತೆ ಅಲ್ಲ. ಆಮೇಲೆ ನೆಕ್ಸ್ಟ್ ಬರ್ತಾರ,
ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ.
ಪ್ರಯೋಜನವನ್ನು ಏನು ಮಾಡಲ್ಲ, ಚಿಂತಿಸೋದಿಲ್ಲ. ಸರಿ, ಇವತ್ತು ಮೀಟಿಂಗ್ ಹೋದ್ರೆ ನನಗೇನು ಲಾಭ ಬರ್ತದೆ ಅಲ್ವರ? ಏನ್ರಿ ಈ ಸತ್ಯ ಕೇಳಿದ್ರೆ ನನಗೇನು ಪ್ರಯೋಜನ ಆಗ್ತಾರೆ, ಎಷ್ಟು ದುಡ್ಡು ಮಾಡ್ಕೊಂಬೋದು ನಾನು ಈ ಸತ್ಯನ ಹೇಳ್ಕೊಂಡು, ಅವ್ರು ಎಷ್ಟು ಕಾಣಿಕೆ ವಸೂಲಿ ಮಾಡ್ಬೋದು, ಎಷ್ಟು ನಾನು ದೃಶ್ಯಮಂತನಾಗ್ಬೋದು? ನೋ ಅಲ್ವರ, ಏನ್ರಿ ಸ್ವಪ್ರಯೋಜನ, ತನಗೇನು ಆದಾಯ ಆಗ್ತದೆ ಅಂತ ಮಾಡೋದಿಲ್ಲ, ನೋಡೋದಿಲ್ಲ ಅಂತ. ಇದು ಪ್ರೀತಿ ರೀ. ಯೇಸು ಕ್ರಿಸ್ತ ಭೂಲೋಕ ಬಂದು ಸುವಾರ್ತೆ ಸಾರ್ಬೇಕಾದ್ರೆ ನನಗೇನು ಬೆನಿಫಿಟ್ಟು, ನನ್ನ ದೇವ್ರು ಎಷ್ಟು ಕೊಡ್ತಾರೆ ಏನು ಕೊಡ್ತಾರೆ ಅಂತ ಲೆಕ್ಕ ಹಾಕಿದ್ರ ಇಲ್ಲ. ನೆಕ್ಸ್ಟ್,
ಬೇಗ ಸಿಟ್ಟುಕೊಳ್ಳುವುದಿಲ್ಲ.
ಬೇಗ ಏನ್ರಿ ಸಿಟ್ಟುಕೊಳ್ಳೋದಿಲ್ಲ. ಅದರ ಕೆಲವು ಜನ ಶಾರ್ಟ್ ಟೆಂಪರ್ ಇರ್ತಾರೆ, ಲಾಂಗ್ ಟೆಂಪರ್ ಇರ್ಬೇಕ್ರಿ. ಜನ ಓ ನನ್ ಕೋಪ ಬಿಡ್ತದೆ ನೋಡಿ, ಓ ಅಂತಾರೆ. ಕೋಪ ಏನ್ರಿ ಗೊಳ್ಬಾರ್ದು. ಯೇಸು ಕ್ರಿಸ್ತ ಕೋಪಗೊಂಡ್ರ ಇಲ್ವಾ? ಯೇಸು ಕ್ರಿಸ್ತ ಕೋಪನೇ ಬರಲಿಲ್ವಾ?
ಬಂದಿದೆ ಬ್ರದರ್,
ಬಂದೈತೆ. ಯಾವಾಗ ಆಲಯದಲ್ಲಿ ಬಿಸ್ನೆಸ್ ಮಾಡ್ತಾರೆ, ಯೇಸು ಕ್ರಿಸ್ತ ಕೋಪ ಬಂತು ನೋಡ್ರಿ, ಏನ್ ಮಾಡೋದು, ಚಾವಟಿ ತಗೊಂಡು ಯಾರು ನೋಡಿಸೋದು, ಯಾರು ಹೊಡೆದ್ರು?
ಅಲ್ಲಿ ಎಲ್ಲ ಟೇಬಲ್ ಮೇಲೆ ಪಾರಿವಾಳ ಅವೆಲ್ಲವನ್ನು ದಬ್ಬಿಸಿ ಇದು ಮಾಡಿ.
ನೀವು ವಾಕ್ಯ ಹೋದ್ರಿ, ಯೇಸು ಕ್ರಿಸ್ತ ಯಾರಿಗೂ ಹೊಡಿಲಿಲ್ಲ. ಯೇಸು ಕ್ರಿಸ್ತ
ಇಲ್ಲ, ಇದು ಮಾಡಿದೆ, ಹೊಡೆದಿಲ್ಲ, ಹೊಡೆದಿಲ್ಲ ರೀ.
ಯೇಸು ಕ್ರಿಸ್ತ ಹೆಂಗ್ ಗೊತ್ತಾ ಮಾಡ್ತಾರೆ, ಅಲ್ಲಿ ಪಿಂಜರದಲ್ಲಿ ಇಟ್ಟಿರಂತ ಪ್ರಾಣಿಗಳನ್ನ ಬಿಡುಗಡೆ ಮಾಡ್ಬಿಡ್ತಾರೆ. ಬಿಡಿಸಿದ
ಹೊಡೆದಿಲ್ಲ,
ತಕ್ಷಣ,
ಯಾರಿಗೂ ಹೊಡೆದಿಲ್ಲ ರೀ.
ಬಿಡಿಸಿದ ತಕ್ಷಣ ಏನಾಗ್ತದೆ ಅಂತಂದ್ರೆ, ಇವರೆಲ್ಲ ಆ ಪ್ರಾಣಿಗಳು ಹಿಡಿಯಕ್ಕೆ ಹೋಗ್ತಾರೆ ಅಂತೀನಿ, ಆ ಟೇಬಲ್ ಮೇಲೆಲ್ಲ ಏನಾಗ್ಬಿಡ್ತಾರೆ, ಎಲ್ಲ ಎಲ್ಲ ಚೆಲ್ಲ ಪಿಲ್ಲಿ ಆಗ್ಬಿಡ್ತಾರೆ. ನೋಡಿ, ಕೋಪಗೊಂಡ್ರು ಪಾಪ ಮಾಡ್ಬಾರ್ದು, ಬೈಬಲ್ ಐತಾ ಇಲ್ವಾ? ಕೋಪಗೊಳ್ಳಿ, ಅದೇನ್ ಮಾಡ್ಕೋಬಾರ್ದು, ಪಾಪನ ಮಾಡ್ಕೋಬಾರ್ದು ಅಲ್ವರ. ಅದು ಅವತ್ತಿನ ಅವತ್ತಿಗೇನಾದ್ರು ಸೆಟ್ಲ್ಮೆಂಟ್ ಆಗ್ಬಿಡ್ಬೇಕು. ಆ ಕೋಪ ಹಂಗೇ ಮನಸ್ಸಲ್ಲಿ ಇಟ್ಕೊಂಡು ದೊಡ್ಡದಾಗಿ ಬೆಳೆಸಿ ಏನ್ ಮಾಡ್ಬೋದು, ದೊಡ್ಡ ಬೆಟ್ಟವಾಗಿ ಮಾಡಕ್ ಹೋಗ್ಬಾರ್ದು ಅಲ್ವರ. ಆಮೇಲೆ ನೆಕ್ಸ್ಟ್,
ಅಪಕಾರವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯದಲ್ಲಿ ಸಂತೋಷ ಪಡುವುದಿಲ್ಲ,
ನೋಡ್ರ,
ಸತ್ಯದಲ್ಲಿಯೇ ಸಂತೋಷ ಪಡುತ್ತದೆ.
ಅನ್ಯಾಯದಲ್ಲಿ ಸಂತೋಷ ಪಡೋದಿಲ್ಲ, ಸತ್ಯದಲ್ಲಿ ಸಂತೋಷ ಪಡ್ತದೆ. ಅನ್ಯಾಯದಲ್ಲಿ ಏನು ಸಂತೋಷ ಪಡೋದೆ, ಸತ್ಯ ಸತ್ಯದಲ್ಲಿ ಸಂತೋಷ ಪಡಕು, ಬೈಬಲ್ ಇಲ್ದಿರೋಂತ ತಪ್ಪನ್ನ ಉಪದೇಶಗಳನ್ನೆಲ್ಲ ಕೇಳ್ತೀನಿ ಪರವಾಗಿಲ್ಲ, ಇದು ನಮ್ಮ ಪಾಸ್ಟ್ ಹೇಳ್ತಾ ಇರೋದು, ನಾನು ತುಂಬಾ ವರ್ಷದಿಂದ ಈ ಸಭೆಯಲ್ಲೇ ಇದ್ದೀನಿ, ನಾನು ಅದಕ್ಕೆ ಅವ್ರು ಹೇಳೋದನ್ನೆಲ್ಲ ಏನ್ ಮಾಡ್ತೀನಿ ಕೇಳ್ತೀನಿ ಅಂತಂದ್ರೆ ಅನ್ಯಾಯದಲ್ಲಿ ಏನ್ ಮಾಡ್ದಂಗೆ ಸಂತೋಷ ಪಟ್ಟಂತೆ. ಅಲ್ಲರ ಎಷ್ಟೋ ಉಪದೇಶಗಳಿದೆ ಅಲ್ವರ ಬೈಬಲ್ ಅಲ್ಲಿ, ಎಲ್ಲ ಬೈಬಲ್ ಇಲ್ದಿರೋದು ಉಪದೇಶ ಮಾಡ್ದು ಕೇಳಕ್ಕಾಗತ್ತಾ? ಅದೆಲ್ಲ ಕೇಳಕ್ ಕೂತ್ರೆ ದೇವ್ರ ಮಕ್ಕಳಾಗ ಸಾಧ್ಯನೇ ಇಲ್ಲ ಬಿಟ್ಟಿದ್ದೀನಿ. ಅನ್ಯಾಯದಲ್ಲಿ ಸಂತೋಷ ಪಡದೇ ಸತ್ಯಕ್ಕೆ ಜಯವಾಗದಲ್ಲಿ, ಯಾವ ಸತ್ಯ ಬೈಬಲ್ ಸತ್ಯ ಅಂತೀನಿ, ಇದಕ್ಕೆ ಜಯವಾಗದಲ್ಲಿ ಮಾಡಕೋ ಸಂತೋಷ ಪಡಬೇಕು. ಅನ್ಯಾಯದ ಸಂತೋಷ ಪಡೋದು ಪ್ರೀತಿನೇ ಅಲ್ಲ ರೀ. ನಮ್ ನೆಕ್ಸ್ಟ್ ಬಿದ್ದಾರ
ಎಲ್ಲವನ್ನು ಎಲ್ಲವನ್ನು ತಾಳಿಕೊಳ್ಳುತ್ತದೆ,
ಹ್ಮ್
ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ.
ಹ್ಮ್
ಪ್ರೀತಿಯು ಎಂದಿಗೂ ನಿಂತು ಹೋಗೋದಿಲ್ಲ,
ಹೌದ್ರಾ
ಪ್ರವಾದನೆಗಳಾದರೂ ಉಂಟಾಗುವವು.
ನೋಡ್ರ ಏನ್ರಿ, ಪ್ರೀತಿ ಎಂದಿಗೂ ಬಿದ್ದೋಗೋದಿಲ್ಲ ಅಲ್ವರ ನೋಡಿ ಅಂತೀನಿ. ಇವಾಗ ಈ ಒಂದು ನೋಡಿರಂತ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾವು ಪ್ರೀತಿ ಬಗ್ಗೆ ಏನ್ ಮಾಡ್ತೀರಿ ಓದ್ತೀರಿ. ಇವಾಗ ಇದೇ ವಾಕ್ಯನ ನಾವು ಏನ್ ಮಾಡೋಣ ಅಂತಂದ್ರೆ, ಇಲ್ಲಿ ಪ್ರೀತಿ ಅಂತ ಪದ ಬಿಟ್ಟು ನಾವೇನ್ ಮಾಡೋಣ, ಯೇಸು ಅಂತ ಪದ ಹಾಕ್ಬಿಟ್ಟು ಏನ್ ಮಾಡೋಣ ನಾವು ನೋಡೋಣ ಅಂದ್ರೆ ಅವಾಗ ಹೆಂಗೆ ಅರ್ಥ ಬರ್ತದೆ ಇದು, ಯೇಸು ಕ್ರಿಸ್ತನಿಗೆ ವಾಕ್ಯಗಳೆಲ್ಲ ಅರ್ಥ ಆಗ್ತದ ಅಪ್ಲೈ ಆಗ್ತದ ಅಂತ ನಾವೇನ್ ಮಾಡೋಣ ಓದೋಣ. ಎಲ್ಲಿ ಅಂತಂದ್ರೆ 4ನೇ ವಾಕ್ಯದಿಂದ 8ನೇ ವಾಕ್ಯವರೆಗೂ ಪ್ರೀತಿ ಅಂತ ಬದಲಾಗಿ ಯೇಸು ಅಂತ ಹಾಕ್ಬಿಟ್ಟು ಓದಿ ಬಿದ್ದಾರೆ ಅನಿಲ್ ಬದರ್.
ಯೇಸು ಬಹು ತಾಳ್ಮೆ ಹೇಳೋದು,
ಹ್ಮ್
ಯೇಸು ದಯವುಳ್ಳೋದು, ಯೇಸು ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಹಿಂಗೆ ಸರ್.
ಕರೆಕ್ಟ್ ಸೂಪರ್.
ಯೇಸು ಹೊಗಳಿಕೊಳ್ಳೋದಿಲ್ಲ, ಯೇಸು ಗರ್ವ ಪಡೋದಿಲ್ಲ,
ಹಂಗೆ ಓದಿ ಬಿದ್ದಾರೆ 8ನೇ ವಾಕ್ಯ ಓದಿ ಬಿದ್ದಾರೆ.
ಸ್ವಪ್ರಯೋಜನವನ್ನು ಚಿಂತಿಸೋದಿಲ್ಲ, ಪಕ್ಕರವನ್ನು ಮನಸ್ಸಲ್ಲಿಟ್ಟುಕೊಳ್ಳುವುದಿಲ್ಲ. ಯೇಸು ಅನ್ಯ
ಓಕೆ, ನಿಮ್ ನೆಟ್ವರ್ಕ್ ಇದೆನೋ, ಬೇರೆ ಯಾರಾದ್ರು ಓದ್ತೀರಾ ದಯವಿಟ್ಟು?
ಎಲ್ಲವನ್ನು
ಯೇಸು
ಓದಿ ನಿರ್ಮಲ ಅಷ್ಟೇ ಓದಿ, ಅನಿಲ್ ಬರ್ದ ನೆಟ್ವರ್ಕ್ ಇಲ್ಲ, ನೀವು ಓದಿ.
ಯೇಸು ಬಹು ತಾಳ್ಮೆ ಉಳ್ಳವರು, ಯೇಸು ದಯ ತೋರಿಸುವರು, ಯೇಸು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಯೇಸು ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಯೇಸು ಸಿಟ್ಟು ಯೇಸು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಯೇಸು ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗಲಿ ಸಂತೋಷ ಪಡುತ್ತಾರೆ, ಯೇಸು ಎಲ್ಲವನ್ನು ಅಡಗಿಸಿಕೊಳ್ಳುತ್ತಾರೆ, ಯೇಸು ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ.
ನೋಡ್ರ ಆಮೇಲೆ
ಯೇಸು ಎಂದಿಗೂ ಕರೆಕ್ಟ್ ಬರುತ್ತೆ, ಅದು ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ ಅಂತಿದೆ.
ನೋಡ್ರ ಯೇಸು ಎಂದಿಗೂ ಬಿದ್ದೋಗೋದಿಲ್ಲ, ಎಷ್ಟು ಕರೆಕ್ಟಾಗಿ ಮ್ಯಾಚ್ ಆಗ್ತದಲ್ಲ. ಇವಾಗ ಇದನ್ನೇ ನಿರ್ಮಲಾ ಸ್ಟರ್ ನಾನು ಅಂತ ಹಾಕ್ಬಿಟ್ಟು ಓದಿ ಸ್ಟರ್,
ಇಲ್ಲಿಂದ ಬರದ
4ನೇ ವಾಕ್ಯದಿಂದ 8ನೇ ವಾಕ್ಯವರೆಗೂ
ಓಕೆ.
ನಾನು ಅಂತ ಹಾಕ್ಬಿಟ್ಟು ಓದಿ.
ನಾನು ಬಹು ತಾಳ್ಮೆ ಉಳ್ಳವಳು, ನಾನು ದಯೆ ತೋರುವಳು, ನಾನು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ನಾನು ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ನಾನು ಸಿಟ್ಟುಗೊಳ್ಳುವುದಿಲ್ಲ, ನಾನು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ನಾನು ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತೇನೆ, ನಾನು ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತೇನೆ, ನಾನು ಎಲ್ಲವನ್ನೂ ನಂಬುತ್ತೇನೆ, ನಾನು ಎಲ್ಲವನ್ನೂ ನಿರೀಕ್ಷಿಸುತ್ತೇನೆ, ನಾನು ಎಲ್ಲವನ್ನು ಸಹಿಸಿಕೊಳ್ಳುತ್ತೇನೆ, ನಾನು ಎಂದಿಗೂ ಬಿದ್ದು ಹೋಗುವುದಿಲ್ಲ,
ನೋಡ್ರ
ಪ್ರವಾದನೆಗಳಾದರೂ ಇಲ್ಲವಂತಾಗುವ.
ನೋಡ್ರ ಇವಾಗ ಯೇಸು ಅಂತ ಹಾಕ್ದವಾಗ ನಮ್ಗೆ ಎಷ್ಟು ಸಂತೋಷ ಆಯ್ತು, ಇವಾಗ ನಾನು ಅಂತ ಹಾಕ್ದ ಓದ್ದವಾಗ ನಮಗೆ ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆನೇ ಬಂದ್ಬಿಡ್ತದೆ, ಏನಪ್ಪ ನಿಜವಾಗ್ಲೂ ಈ ಥರ ಇದ್ದೀನ ಅಂತ, ಹೌದಾ ಇಲ್ವಾ ಅಲ್ವರ. ಅದಕ್ಕೆ 6ನೇ ಸ್ಟೆಪ್ ವೆರಿ ಇಂಪಾರ್ಟೆಂಟ್, ಈ ಲೆವೆಲ್ಗೆ ನಾವೇನ್ ಮಾಡ್ಕೊ ಬೆಳಿಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ. ಇದು 6ನೇ ಮುಳುಗಾಗಿದ್ಮೇಲೆ ಕೊನೆ ಮುಳುಗಲ್ಲೇ ನಮ್ದು ಏನಾಗುತ್ತೆ ಶುದ್ಧ ಆಗೋದು, ಅಂದರೆ ಈ ಎಕ್ಸಾಮಲ್ಲಿ ಪಾಸ್ ಆಗಬೇಕು. ನೆಕ್ಸ್ಟ್ ಲಾಸ್ಟ್ ಒಂದು ಮುಳುಗಿದ್ದೆ ನೋಡಿರ್ತೀನಿ ಯಾವತ್ತಾ, ಮರಣ, ಮರಣದ ನಂತರನೇ ಈ ಮಾಂಸಿಕ ಶರೀರ ಸಂಪೂರ್ಣವಾಗಿ ಬಿಟ್ಟು ಹೋಗಿದ್ಮೇಲೇ ಆ ಕಡೆ ಹೋಗಿ ಮೇಲೆ ಪುನರುತ್ಥಾನದಲ್ಲಿ ದೇವರೇ ನಮ್ಗೆ ಏನ್ ಮಾಡ್ತಾರೆ, ಒಂದು ನೂತನ ಶರೀರ ಏನ್ ಮಾಡ್ತಾರೆ ಕೊಡ್ತಾರೆ. ಹೆಂಗಿರ್ತಾರೆ, ಬಾಲ್ಯಕ್ಕಿಂತಲೂ ಕೋಮಲವಾಗಿರಂತ ಒಂದು ದೇಹ ಏನ್ ಮಾಡ್ತಾರೆ ಕೊಡ್ತಾರೆ, ನೂತನ ಸೃಷ್ಟಿಗೆ ಅಮರತ್ವ ದೇಹನ ಏನ್ ಮಾಡ್ತಾರೆ ದೇವರಲ್ಲಿ ಅಲ್ಲಿ ದಯಪಾಲಿಸ್ತಾರೆ. ಅದರ ಯೇಸು ಕ್ರಿಸ್ತನ ಯಾವ ತರ ಪುನರುತ್ಥಾನ ಮಾಡಿದ್ರೋ ಆ ತರ ನಮ್ಗೆ ಏನ್ ಮಾಡ್ತಾರೆ, ನೂತನ ಒಂದು ಶರೀರ ಏನ್ ಮಾಡ್ತಾರೆ ದೇವ್ರು ಕೊಡ್ತಾರೆ. ಅದರ ನಾಮನ್ ಯಾವ ತರ ಏಳು ಮುಳುಗಲ್ಲಿ ಸಂಪೂರ್ಣವಾಗಿ ಏನ್ರಿ ವಾಸಿ ಆಯ್ತೋ ಅದೇ ತರ ನಾವು ಈ ಲೋಕದಲ್ಲಿ ಪಾಪ ಬಿಟ್ಟು ಹೋಗ್ಬೇಕು ಅಂತಂದ್ರೆ ನಮ್ಗೇನಾಗಿರ್ಬೇಕು, ಈ ಸೆವೆನ್ ಸ್ಟೆಪ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವರ. ನೋಡಿ ಬನ್ನಿ, ನಾವು ಏನ್ ಮಾಡ್ಬೇಕಂದ್ರೆ ಥಿಂಕ್ ಮಾಡ್ಬೇಕು. ಇವತ್ತು ನಾವು ಯಾವ ಸ್ಟೆಪ್ಪಲ್ಲಿ ಇದ್ದೀರಿ, ಯಾವ ಸ್ಟೆಪ್ಪಲ್ಲಿ ಇದ್ದೀರಿ, ಯಾವ ಸ್ಟೆಪ್ಗೆ ಹೋಗ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಹೇಗಿರ್ಬೇಕು ಅಂತ ನಾವೇನ್ ಮಾಡ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಥಿಂಕ್ ಮಾಡ್ಬೇಕು ಅಂದ್ರೆ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ನಮ್ಮ ಜೀವಿತದಲ್ಲಿ ಈ ತರ ಪಾಠ ನಮ್ಗೆ ಏನಾಗಿದೆ ಇದೆ. ಅದರಿಂದ ದೇವ್ರಿಗೆ